ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನಂತ ಯೇಸುಕ್ರಿಸ್ತನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ನಾವು ಈ ದಿನ ಒಂದು ಪಾಠಕ್ಕೆ ಏನು ಮಾಡೋಣ ಹೋಗೋಣ. ಸೊ ಈ ದಿನ ಒಂದು ಪಾಠ ನೋಡಬೇಕಾರೆ ಯಾವ್ದ್ರ ಬಗ್ಗೆ ಅಂತಂದರೆ, ಎರಡು ಭೋಜನಗಳು ಅಂತ ಒಂದು ಪಾಠ, ಟೂ ಫೀಡಿಂಗ್ಸ್ ಅಂತ. ನೀವು ಕೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದೇನಪ್ಪ ಇದು ಎರಡು ಭೋಜನಗಳು, ಏ ಒಂದು ಸತಿ ಭೋಜನ ಮಾಡ್ತಾರೆ, ಇದೇನು ಎರಡು ಸತಿ ಮಾಡ್ತಾರ, ಇದೇನು ಎರಡು ಭೋಜನಗಳು ಅಂತ ಅನ್ಸ್ಬೋದಲ್ಲ. ಸೊ ಅದ್ರ ಬಗ್ಗೆ ಏನಂದ್ರೆ, ಇವತ್ತು ನಾವೇನು ಮಾಡೋಣ, ಸತ್ಯವೇದದಲ್ಲಿ ನಾವೇನು ಮಾಡೋಣ ನೋಡೋಣ, ಅದರ ಯೇಸು ಕ್ರಿಸ್ತು ಊಟ ಕೊಟ್ಟಿರೋಂಥದ್ದು ಎರಡು ಸತಿ, ಅದ್ರ ಬಗ್ಗೆ ನಾವೇನು ಮಾಡೋಣ ಓದೋಣ ಅದರ. ಓಕೆನಾ? ಸರಿ, ಇದು ನಮಗೆಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಸತಿ ಏನಾಗ್ತಾರೆ, ಯೇಸು ಕ್ರಿಸ್ತು ತನ್ನ ಶಿಷ್ಯನನ್ನು ಕರ್ಕೊಂಡು ಪ್ರಯಾಣ ಮಾಡೋಕ್ಕೆ ಹೋಗ್ತಾ ಇರ್ಬೇಕಾರೆ ಒಂದು ಸತಿ ಹಂಗೆ ಏನು ಮಾಡ್ತಾರೆ ಅಂದರೆ, ಎಚ್ಚರಿಕೆಯಾಗಿರಿ, ಪರಿಸರ ಸದಸ್ಯರ ಹುಳಿ ಹಿಟ್ಟು ಬಗ್ಗೆ ನೀವು ಏನು ಮಾಡ್ರಿ, ನೀವು ಎಚ್ಚರಿಕೆಯಾಗಿರಿ ಅಂತ ಏನು ಮಾಡ್ತಾರೆ, ಶಿಷ್ಯನಿಗೆ ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಶಿಷ್ಯನ ಏನು ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ನಾವೇನಪ್ಪಾ ರೊಟ್ಟಿ ಎಲ್ಲ ಖಾಲಿ ಮಾಡಿಬಿಟ್ರಲ್ವಾ, ರೊಟ್ಟಿನ ತೊಗೊಳೋದು ಮರ್ತೋಗ್ಬಿಟ್ರಲ್ವಾ, ಅದಕ್ಕೆ ಯೇಸು ಕ್ರಿಸ್ತು ಏನು ಮಾಡ್ತಾವ್ರೆ, ಆ ಒಂದು ಹಿಟ್ಟು ಬಗ್ಗೆ ಮಾತಾಡ್ತಾವ್ರೆ, ಆ ಒಂದು ರೊಟ್ಟಿ ಬಗ್ಗೆ ಮಾತಾಡ್ತಾವ್ರೆ ಅಂತ ಏನು ಮಾಡ್ತಾರೆ, ಶಿಷ್ಯನ ಅರ್ಥ ಮಾಡ್ಕೊಂಬಿಡ್ತಾರೆ. ಆವಾಗ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ ಅವ್ರಿಗೆ, ಏನಂತಾರೆ ಒಂದು ಕರೆಕ್ಷನ್ ಮಾಡ್ತಾರೆ, ಏನಪ್ಪ ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ, ನಾನು ಎಷ್ಟೆಲ್ಲ ಅದ್ಭುತ ಮಾಡಿದ್ದೀನಿ, ಎಷ್ಟು ಜನಕ್ಕೆ ಊಟ ಹಾಕಿದ್ದೀನಿ, ಅದು ಮರ್ತೋಗ್ಬಿಟ್ರಾ ಅಂತ ಏನ್ಬಿಡ್ತಾರೆ ಒಂದು ಸನ್ನಿವೇಶ ಹೇಳ್ತಾರೆ. ಆವಾಗ ಓದ ನೋಡಿ ಅದನ್ನ ಏನು ಅಂತ, ಮತ್ತಾಯದಲ್ಲಿ 16ನೇ ಅಧ್ಯಾಯ 5 ರಿಂದ 11, ಯಾರು ಓದ್ಬೋದಾ? ಮ್ಯಾಥ್ಯೂ 16 ಚಾಪ್ಟರ್ 5 to 11. ನಿರ್ಮಲ್ ಇಷ್ಟರ್ ಅಥವಾ ವಿಜಯ್ ಕುಮಾರ್ ಇಷ್ಟರ್ ಓದ್ಬೋದಾ?
ಮ್ಯಾಥ್ಯೂ 16:1-4 ಬಿಡ್ರ
ಇಲ್ಲ ಸರ್, ಮ್ಯಾಥ್ಯೂ 16 ಚಾಪ್ಟರ್ 5 to 11 ಸರ್.
ಓಕೆ. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಏಸು ಅವರಿಗೆ ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು, ಅವರು ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೆವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಏಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿಸಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ಎಷ್ಟು ಹೆಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ.
ಎಚ್ಚರಿಕೆ ನೋಡ್ರ, ಇಲ್ಲಿ ಜೀಸಸ್ ಕ್ರೈಸ್ಟ್ ಏನಪ್ಪ ಮಾಡ್ತಾರೆ ಅಂದರೆ, ಎರಡು ಸತಿ ಊಟ ಕೊಟ್ಟಿದ್ದ ಬಗ್ಗೆ ಶಿಷ್ಯನಿಗೆ ಏನು ಮಾಡ್ತಾರೆ, ಈ ಮಾತನ್ನು ಹೇಳ್ತಾರೆ. ಸರಿ, ಏನಪ್ಪ ಎರಡು ಸತಿ ಊಟ ಕೊಟ್ಟಿದ್ದು ಅಂತೆ ಯೇಸು ಕ್ರಿಸ್ತನ ಹೇಳ್ತಾರೆ, ನಾನು 5,000 ಜನಕ್ಕೆ ಊಟ ಕೊಟ್ಟಿದ್ದು ನಿಮ್ಗೆ ಜ್ಞಾಪನ ಇಲ್ವಾ, 4,000 ಜನಕ್ಕೆ ಊಟ ಕೊಟ್ಟಿದ್ದು ಜ್ಞಾಪನ ಇಲ್ವಾ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತು ಎರಡು ಸತಿ ಏನು ಮಾಡವ್ರೆ, ಊಟನ ಬಡಿಸೋರು ನೋಡಿ, ನಿರ್ಜನಕಪ್ಪ ಬಡಿಸೋರೆ ಅಂತಂದರೆ, 4,000 ಜನಕ್ಕೆ 5,000 ಜನಕ್ಕೆ, ಏನಪ್ಪ ಈ ಕಾಲದಲ್ಲಿ 4,000 ಜನಕ್ಕೆ 5,000 ಜನಕ್ಕೆ ಊಟ ಬಡಿಸ್ಬೇಕಂದ್ರೆ ಎಷ್ಟು ಲಕ್ಷ ಬೇಕು? ಒಬ್ಬರಿಗೆ 10 ರೂಪಾಯಿ ಅಂತ ಹಾಕೊತೀವಿ ಅಂದರೆ ಎಷ್ಟಾಯ್ತದೆ? 40,000 ಆಗೋಯ್ತದೆ ಅಲ್ವರ, 10 ರೂಪಾಯಿಗೆಲ್ಲ ಏನೂ ಬರೋಲ್ಲ, ಒಂದು ಬರ್ಫಿ ಕೊಡಬೇಕಷ್ಟೇ ಅಲ್ವರ. ಒಂದು 100 ರೂಪಾಯಿ ಅಂತ ಹಾಕೊತೀವಿ ಅಂದರೆ ಎಷ್ಟು ಲಕ್ಷ ಬೇಕು? 4 ಲಕ್ಷ ಬೇಕು ನೋಡಿ. ಯೇಸು ಕ್ರಿಸ್ತು ಆ ಕಾಲದಲ್ಲಿ ಮಾಡೋರು ಎಲ್ಲರಿಗೂ ಫ್ರೀಯಾಗಿ ಊಟ ನೀ ಮಾಡೋರೆ ಕೊಟ್ಟವ್ರೆ ಎಷ್ಟು ಲಕ್ಷ ಜನಕ್ಕೆ ಅಂದರೆ, 4 ಲಕ್ಷ ಜನ, ಸಾರಿ 4,000 ಜನ ಮತ್ತೆ 5,000 ಜನ. ಸರಿ, ಇದು ಎಲ್ಲಿ ಕೊಟ್ಟಿದೆ ಸನ್ನಿವೇಶ? 4,000 ಜನಕ್ಕೆ ಕೊಟ್ಟರು, 5,000 ಜನಕ್ಕೆ ಎಲ್ಲಿ ಕೊಟ್ಟಿದೆ ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಗಳೇ, ಇದು ಸತ್ಯವೇದದಲ್ಲಿ ನಮಗೇನಾಗಿ ರೆಕಾರ್ಡ್ ಕೊಟ್ಟಿದೆ. ಅಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ರೊಟ್ಟಿ ಅಂತಂದರೆ ಏನು ಅರ್ಥ ಬೈಬಲಲ್ಲಿ, ರೊಟ್ಟಿನ ಅರ್ಥ ಏನು?
ವಾಕ್ಯ.
ವಾಕ್ಯ. ವೆರಿ ಗುಡ್, ದೇವರ ವಾಕ್ಯ ಅಲ್ವರ. ಆ ಒಂದು ದೇವರ ವಾಕ್ಯದ ಬಗ್ಗೆನೇ ಯೇಸು ಕ್ರಿಸ್ತ ಏನು ಮಾಡಿದ ಶಿಷ್ಯನಗಳಿಗೆ, ಅಲ್ಲಿ ಹೇಳಿದ್ದು ಅಲ್ದರ ಏನ್ರಿ, ಸರಿಸಿಯರ ಉಳಿಯಿಟ್ಟು ಅಂತ ಹೇಳ್ಬೇಕು, ದುರ್ಬೋಧನೆ ಬಗ್ಗೆ ಏನು ಮಾಡಿ ನೀವು ಎಚ್ಚರಿಕೆ ಆಗಿರಿ, ಯಾಕಂದ್ರೆ ಸ್ವಲ್ಪ ಉಳಿ ಬಂದ್ಬಿಡ್ತು ಅಂದರೆ ರೊಟ್ಟಿನ ಹೇಗೆ ಹಾಳು ಮಾಡಿಬಿಡ್ತಾರೋ ಆ ರೀತಿ ದುರ್ಬೋಧನೆ ಏನು ಮಾಡ್ತಾರೆ, ಅದನ್ನ ಹಾಳು ಮಾಡ್ತದೆ ಅಂತಂದ್ಬಿಟ್ಟಂದ್ರ. ಸೊ ಅದಕ್ಕೆ ಈ 4,000 ಜನಕ್ಕೆ ಮತ್ತು 5,000 ಜನಕ್ಕೆ ಕೊಟ್ಟಿರೋಂಥ ಸನ್ನಿವೇಶ ಎಲ್ಲಪ್ಪ ಬರ್ತಿದೆ ಅಂತಂದರೆ, 5,000 ಜನಕ್ಕೆ ಕೊಟ್ಟಿರೋಂಥ ವಿಚಾರನ ಮತ್ತು 14ನೇ ಅಧ್ಯಾಯ 13ರಿಂದ 21ಗೂ ಕೊಟ್ಟಿದೆ. ಓದಿ ಇಷ್ಟ ನಿಧಾನಕ್ಕೆ ಓದಿ, ಹಂಗೆ ನೋಡ್ಕೊಬಂದು ಅಂದರೆ.
ಮಾರ್ಕ್ 14:13.
ಹ್ಞೂ
ಆತನನ್ನು ಕೇಳಲು ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ, ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಕರೆಕ್ಟ್ ಬರ್ದ ಮತ್ತಾಯ, ಸಾರಿ
ಸರ್
ಬರ್ದ ಮಾರ್ಕ್
ಹಾಂ
ಬರ್ತಾ ಇದೆ.
ಹಾಂ ಮ್ಯಾಥ್ಯೂ ಸಿಸ್ಟರ್
ಏಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನ್ನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಆಯಿತು, ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ
ನೋಡ್ರ ಇಲ್ಲಿ ಏನಾಯ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ನೀನು ನಮ್ಗೆ ಚೆನ್ನಾಗಿ ಗೊತ್ತು ಅದ್ಭುತ ಮಾಡ್ತಿರ್ತಾರೆ, ಅದರ ಯೇಸು ಕ್ರಿಸ್ತು ಅದ್ಭುತ ಮಾಡೋಕೆ ಜನಕ್ಕೆ ಅದ್ಭುತ ಮಾಡೋರು, ಅದ್ರ ಬಗ್ಗೆನೇ ಪಠ ನೋಡ್ಬಿಡ್ತೀರಿ, ಅದರ ಅದ್ಭುತಗಳು ಏನ್ರಿ ಎಷ್ಟು ಜನಕ್ಕೆ ಅದ್ಭುತ ಮಾಡೋರು ಅಂದರೆ, ಒಬ್ಬರ ಮೇಲೆ ಒಬ್ಬ ಕಾಲು ತೊಳ್ಳಿ ಎಷ್ಟು ಜನಗಳು ಬರ್ತಾರಂತೆ, ಇಡೀ ಊರಿಗೆ ಒಬ್ರಿಗೂ ಬಿಡ್ತಾರಂತೆ, ಎಲ್ಲ ರೀತಿ ಸಂಪೂರ್ಣವಾಗಿ ಎಲ್ಲ ಕಾಯಿಲೆಗಳು ಎಲ್ಲ ವ್ಯಾಧಿಗಳು ಅಲ್ವರ ಎಲ್ಲ ದೆವ್ವಗಳನ್ನ ಬಿಡಿಸಿ ಏನು ಮಾಡ್ತಾರೆ, ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅಂತ. ಅದೇ ಥರ ಇಲ್ಲಿ ಯೇಸು ಕ್ರಿಸ್ತು ಎಲ್ಲರಿಗೂ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕಾದ್ರೆ ಸಂಜೆ ಆಗೋಯ್ತಂತೆ. ಸಂಜೆ ಆಗಿದ ತಕ್ಷಣ ಶಿಷ್ಯನ ಏನು ಮಾಡ್ತಾರೆ, ಅಯ್ಯೋ ಸ್ವಾಮಿ ಹೊತ್ತು ಮುಡಿತು, ದಯವಿಟ್ಟು ಅವ್ರು ಏನು ಮಾಡೋದನ್ನ ಅವ್ನು ಕಳಿಸ್ಬಿಡು, ಅಟ್ಲೀಸ್ಟ್ ಈ ಟೈಮಿಗೆ ಕಳಿಸಿ ಏನು ಮಾಡ್ತಾರೆ, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ತನಗೆ ಆಹಾರಗಳನ್ನ ಕೊಂಡ್ಕೊತಾರೆ ಅಂತ ಹೇಳ್ತಾರೆ. ಯಾಕಪ್ಪ ಆ ಕಾಲದಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲ ಅಂತೀನಿ, 6 ಗಂಟೆ ಏನು ಮಾಡೋದು, ಕೋರ್ತೇವೆ ಬಾಗಿಲ್ಲ ಮುಚ್ಚಿಬಿಡೋರು, ಯಾರ ಹೋಗೋದು ಬರೋದೇನ್ರಿ, ತುಂಬ ಕಷ್ಟವಾಯಿತು, ಅಷ್ಟು ಈಸಿ ಅಲ್ಲ ಅಲ್ವರ. ಸೊಳ್ಬೇಕಾರೆ ಏನಪ್ಪ ಅಂದರೆ, 6 ಗಂಟೆ ಸೂರ್ಯ ಮುಳುಗ್ಬಿಟ್ಟ ಅಂದರೆ ಆಹಾರ ಸಿಕ್ಕೋದು ಕೂಡ ಏನಾಗ್ತಾಯಿತ್ತು, ಕಷ್ಟವಾಗ್ತಾಯಿತ್ತು. ಇವಾಗಾರೆ ಏನೈತೆ, 12 ಗಂಟೆ ಆಗ ಊಟ ಸಿಗ್ತಾರೆ ನೋಡಿ ನಿಮ್ಗೆಲ್ಲರೂ, ಆ ಥರ ಅವಾಗ ಸಿಗ್ತಾ ಇತ್ತು ಅಂದರೆ ಅವಾಗ ಇಲ್ಲ ನೋಡಿರ್ತೀನಿ, ತುಂಬ ಕಷ್ಟವಾದ ಸನ್ನಿವೇಶ ಅಲ್ಲರ. ಅದಕ್ಕೆ ಏನು ಮಾಡ್ತಾರೆ, ಕಳಿಸ್ಬಿಡಿ ಸ್ವಾಮಿ ಅಂತ ಕೇಳ್ಕೊತಾರೆ. ನೆಕ್ಸ್ಟ್ ಅವಾಗ ಏನು ಹೇಳ್ತಾರೆ ಯೇಸು ಕ್ರಿಸ್ತು,
ನೀವೇ ಅವರಿಗೆ ಊಟ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ
ನೋಡ್ರ
ಆತನು,
ಅವಾಗ ಏನು ಹೇಳ್ತಾರೆ, ಅದಕ್ಕೆ ಹಂಗಾರೆ ನೀವೇ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾವೆಲ್ಲಿ ಕೊಡೋಣ ಸ್ವಾಮಿ, ನೀವೇನು ಅಂದ್ಬಿಡ್ತೀರಿ ಕೊಟ್ಬಿಡು ಅಂತಂದ್ರೆ, ಇಷ್ಟು ಜನಕ್ಕೆ ಹೇಗೆ ಸಾಲ್ತದ, ನಮ್ಮ ಹತ್ತಿರೋದು ಎಷ್ಟಂತೆ, 5 ರೊಟ್ಟಿ 2 ಮೀನು, ಇಷ್ಟೇ ಇರೋ ಸ್ವಾಮಿ, ಇಷ್ಟು ಎಲ್ಲಿ ಕೊಡೋಕ್ಕಾಯ್ತದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ, 5 ರೊಟ್ಟಿ 2 ಮೀನು ಒಬ್ಬನಿಗೆ ಸಾಲ, ಏ ಇನ್ನು ಅಷ್ಟು ಜನಕ್ಕೆ ಇಲ್ಲಿ, ಹಾಂ 5,000 ಜನಕ್ಕೆ ಸಾಲ್ತದ ನೋಡಿ ನೆಕ್ಸ್ಟ್ ಏನಿರುತ್ತೆ. ಹಾಂ
ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು.
ನೋಡ್ರ
ಮಿಕ್ಕ ತುಂಡುಗಳನ್ನು
ಏನಪ್ಪ
ಕೂಡಿಸಲಾಗಿ
ಏನಪ್ಪ ಆಯಿತು ಅಂತಂದರೆ, ಯೇಸು ಕ್ರಿಸ್ತು ತಂದು ಕೊಡಿ ಅಂತಂದಾಗ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡ್ಬಿಟ್ಟು ಎಲ್ಲಾರ್ದು ಎಲ್ಲಿ ಕೂಡಿಸ್ತಾರಪ್ಪ ಅಂದರೆ, ಹುಲ್ ಮೇಲೆ ಕೂಡಿಸ್ತಾರಂತೆ ನೋಡ್ರಿ ಅಂತೀನಿ, ಏನು ನನ್ನ ಮೇಲೆ ಹುಲ್ ಮೇಲೆ ಕೂತ್ಕೊಳ್ರಪ್ಪ ಅಂತ ಅಂದ್ಬಿಟ್ಟು ಎಲ್ಲಾರ್ಗೆ ಏನು ಮಾಡ್ತಾರೆ, ಊಟನ ಬಡಿಸ್ತಾರೆ ಅಲ್ವರ. 5 ರೊಟ್ಟಿ 2 ಮೀನಿಂದ ಹಂಗೆ ಎಷ್ಟು ಜನಕ್ಕೆ ಬಡಿಸ್ತಾರೆ ಅಂದರೆ, 5,000 ಜನಕ್ಕೆ ಬಡಿಸ್ತಾರಂತೆ. ಬಡಿಸಿದ ಮೇಲೆ ಸಾಲ್ದಿರಾ, ಊಟ ಏನಾಗಿದೆ, ಇನ್ನೂ ಸ್ವಲ್ಪ ಮಿಕ್ಕಣಿದೆ ಅಂತೆ
12 ಪುಟ್ಟಿ ತುಂಬ
ಅಲ್ವರ. ಇವಾಗ 5,000 ಜನಕ್ಕೆ ಊಟ
ಮಿಕ್ಕಿದೆ.
ಕೊಡ್ತಾನೆ, ಮಿಕ್ತದ ಯೋಚನೆ ಮಾಡಿದ್ದೀನಿ. ನೋಡಿ ಇವ್ರು ಏನಂತೆ, ಮಿಕ್ಕಿದೆ ಅಂತೆ, ಎಷ್ಟು ಮಿಕ್ತು ಯೇಸು ಕ್ರಿಸ್ತು ಅದನ್ನ ಏನು ಮಾಡಿದ್ರು ಮುಂದಕ್ಕೆ ಓದಿಷ್ಟನ.
ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ.
ನೋಡ್ರ ಏನ್ರಿ, ಹಾ ಹೆಣ್ಣು ಮಕ್ಕಳು ಮಕ್ಕಳುಗಳು ಬಿಟ್ಟು ಗಂಡಸರು ಜನಪ್ಪ ಊಟ ಮಾಡ್ಬಿಟ್ಟವ್ರೆ ಅಂತಂದ್ರೆ, 5,000 ಏನು ಮಾಡೋರಂತೆ ಊಟನ, 5,000 ಜನ ಗಂಡಸರು ಮಾತ್ರ ಊಟ ಮಾಡೋರಂತೆ ನೋಡ್ರಿ ಅಲ್ವರ. ಸರಿ ಇದು ಮೊದಲನೇ ಸತಿ ಯೇಸು ಕ್ರಿಸ್ತು ಮಾಡಿದಂಥ ಭೋಜನ. ಎರಡನೇದು ಎಲ್ಲಪ್ಪ ಕೊಟ್ಟಿದೆ ಅಂತಂದರೆ, ಮ್ಯಾಥ್ಯೂ 15 ಚಾಪ್ಟರಲ್ಲಿ 29 ಇಂದ 38 ಓದೋ ನೋಡಿದ್ದೀರಿ, ಮ್ಯಾಥ್ಯೂ 15 ಚಾಪ್ಟರ್ 29 38 ಸಿಸ್ಟರ್. ಹಾಂ
38
ಹೌದು ಸರ್ ಹೌದು ಸರ್,
ಟ್ವೆಂಟಿ 9 ಇಂದ ಓದ್ಲ.
ಹೌದು ಸರ್.
ಓಕೆ. ಏಸು ಅಲ್ಲಿಂದ ಹೊರಟು ಗಲೀಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಗರು, ಕೈಕಾಲಿಲ್ಲದವರು, ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು
ನೋಡ್ರ
ಅನ್ನಲು,
ನೋಡ್ರ ಇಲ್ಲಿ ಸೇಮ್ ಥರ ಎರಡನೇ ಸತಿ ಊಟ ಬಡಿಸ್ಕೊಂಡಿರ್ತೀನಿ. ಆದರೆ ಏನು ವ್ಯತ್ಯಾಸ ನೋಡ್ಬೇಕ್ರೆ, ಎರಡನೇ ಸತಿ ಊಟ ಬಡಿಸ್ಬೇಕ್ರೆ ಯೇಸು ಕ್ರಿಸ್ತು ಗಲೀಲಿಯಾನ ಬಿಟ್ಟು ಒಂದು ಪರ್ವತಕ್ಕೆ ಏನು ಮಾಡಿದ್ರಂತೆ ಹೋದ್ರಂತೆ, ಬೆಟ್ಟಕ್ಕೆ ಹೋದ್ರಂತೆ. ಅಲ್ಲರ ದೊಡ್ಡ ಸಮೂಹ, ದೊಡ್ಡ ತುಂಬ ದೊಡ್ಡ ಗುಂಪು ನಿಮ್ಮನಂತೆ ಹಿಂಬಾಲಿಸ್ಕೊಂಡು ಬಂದ್ರಂತೆ. ಯಾರಪ್ಪ ಬಂದರು ಅಂತಂದರೆ, ಮೊದಲನೇ ಸತಿಗೆ ಯಾರು ಬಂದು ಅಂತ ಕ್ಲೀನಾಗಿ ಡೀಟೇಲ್ಸ್ ಕೊಡು. ಇಲ್ಲೇನು ಮಾಡೋರಂತೆ, ಕುಂಟ್ರು, ಕುರುಡ್ರು, ಕಿವುಟ್ರು, ಕೈ ಕಾಲು ನೆಟ್ಟಿಗಿಲ್ದಿರೋರು, ಏನ್ರಿ ಇವರೆಲ್ಲ ಏನು ಮಾಡೋದಂತೆ ಯೇಸು ಕ್ರಿಸ್ತನ ಹತ್ರ ಬಂದ್ರಂತೆ. ಅಲ್ಲವರ ಆಮೇಲೆ ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರಂತೆ, ಎಲ್ಲ ಕೈ ಕಾಲುಗಳು ಸ್ವಸ್ಥ ಆಗೋಯ್ತು, ನೆಟ್ಟಿಗಿರೋರು ಎಂತ ಆಶೀರ್ವಾದ ಪಡ್ಕೊಂಡ್ರು, ಮಾತಿಲ್ದ್ರು, ಮಾತು ಬರೋಕ್ಕೆ ಶುರು ಆಯಿತು, ಎಲ್ಲ ಥರ ಬಂದಂತೆ. ಆವಾಗ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ, ಅವ್ರ ಮೇಲೆ ಕನಿಕರ ಇಟ್ಟು, ಹಾಂ ಅಯ್ಯೋ ಇವ್ರು ನಮ್ಮ ಜೊತೆಗಿದ್ದಾರೆ, ಎಷ್ಟು ಇದ್ದಾರಂತೆ 3 ದಿವಸ ಪ್ರಯಾಣ ಮಾಡೋರಂತೆ. ನೀವು 1 ದಿವಸ 2 ದಿವಸ ಅಲ್ಲ, 3 ಡೇ ಜೊತೆಗೆ ಅವರೇ, ಏನ್ರಿ ಅವ್ರಿಗೆ ತಿನ್ನಕ್ಕೇನು ಇಲ್ಲ, ಅವನ್ನ ಉಪವಾಸ ಕಳ್ಸೋದು ಬೇಡ ಅಂತ ಹೇಳ್ತಾರಂತೆ. ಇವಾಗಿನ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ಏನು ಮಾಡ್ತಾರೆ, 3 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ಚೆನ್ನಾಗಿ ಫಾಸ್ಟ್ ಮಾಡಿಬಿಟ್ಟು ಅವ್ರು ಮತ್ತೆ ಚೆನ್ನಾಗಿ ಫೀಸ್ಟ್ ಮಾಡಿಬಿಟ್ಟು ಜನಗಳನ್ನೇ ಮಾಡ್ತಾರೆ, ಹಸುವು ಕಳಿಸ್ಬಿಡ್ತಾರೆ, ಹೋಗಪ್ಪ ನೀವು ಹೋರಪ್ಪ, ಊಟ ಗೀಟ ಇಲ್ಲ, ನೀವೇ ಮಾಡಕ್ಕೆ ಹೊರಗಡೆ ಹೋಗ್ಬಿಟ್ಟು ತಿನ್ಕೊಬೇಕು ಅಂತ. ಯೇಸುಕ್ರಿ ಸಂಗಂದ್ರ ಯೇಸುಕ್ರಿ ಮಾಡಿದೇನ್ರಿ ಫೀಸ್ಟಿಂಗ್ ಇನ್ ಪ್ರೇಯರ್, ಚೆನ್ನಾಗಿ ಆಹಾರ ತಿನ್ನಬೇಕು ಅಲ್ವರ, ಹಂಗೆ ಕಳಿಸ್ಬಿಡಿ ಆಹಾರ ಕಳಿಸಿ. ಯಾಕಂದರೆ ದಾರಿಯಲ್ಲಿ ಮುರ್ಚಿ ಹೋಗ್ಬಿಟ್ಟಾರೋ, ಬಳಿಲಿ ಬಿದ್ದೋಗ್ಬಿಡ್ತಾರೋ ಅಂತ ಹೇಳ್ಬೇಕಾರೆ, ಏನಪ್ಪ ಒಬ್ಬರ ಇಬ್ಬರ 5 ಜನಕ್ಕೆ ಎಲ್ಲರೂ ನಾನು ರೊಟ್ಟಿ ನೋಡಿ, ಶಿಷ್ಯನ ಏನು ಹೇಳ್ತಾನೆ ನೆಕ್ಸ್ಟು. ಹಾಂ
ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನಲು, ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು, ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ
ನೋಡ್ರ
ಮಾಡಿ ತೃಪ್ತರಾದರು.
ಏನಾಯ್ತು ಅಂತಂದ್ರೆ, ಎಷ್ಟಪ್ಪ ಇದೆ ಅಂತ ನೋಡಿದ್ರೆ 7 ರೊಟ್ಟಿ ಸ್ವಲ್ಪ ಮೀನು. ಆ್ಯಕ್ಚುಲಿ ಅದು ಬೇರೆ ಸೆಪ್ಟಿಗೆಂಟ್ ಟ್ರಾನ್ಸ್ಲೇಷನ್ ನೋಡಿದ್ರೆ 2 ಮೀನು ಅಂತ ಬರ್ತಾರೆ. ಅಂದರೆ 7 ರೊಟ್ಟಿ 2 ಮೀನು ಏನಾಯ್ತಂತೆ ಉಳಿದಿತ್ತಿರ್ತಾರೆ. ಅದ್ರ ಅದಕ್ಕೆ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಅಲ್ಲಿ ಹಿಂಗೆ ಹುಲ್ಲಿನ ಮೇಲೆ ಕುಳಿಸ್ರು, ಇಲ್ಲಿ ನೆಲದ ಮೇಲೆ ಕುಳಿಸ್ತಾರೆ ಅಂತ ನೋಡಿದ್ರೆ, ಕುಳಿಸ್ಬಿಟ್ಟು ಎಲ್ಲ ಏನಪ್ಪ ಪ್ರೇಯರ್ ಮಾಡಿ ಕೊಟ್ಟರೆ ಎಲ್ಲರೂ ಏನು ಮಾಡ್ತಾರಂತೆ ಊಟ ಮಾಡ್ತಾರಂತೆ. ಸರಿ, ಯಾರಾದ್ರು ಎಷ್ಟು ಊಟ ಮಾಡಿದ್ರು, ಎಷ್ಟು ಉಳಿತು ಬ್ಯಾಲೆನ್ಸ್ ಇಲ್ಲಿ? ಹಾಂ
ಎಲ್ಲರೂ ಊಟ ಮಾಡಿ ತೃಪ್ತರಾದರೂ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹಿಡಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ.
ನೋಡ್ರ ಗಂಡಸರೇ 4,000 ಮಂದಿ ಅಂತೆ, ಎಷ್ಟಪ್ಪ ಬ್ಯಾಲೆನ್ಸ್ ಉಳೀತು ಅಂದರೆ 7 ಬುಟ್ಟಿ ಏನು ಮಾಡ್ದಂತೆ ಬ್ಯಾಲೆನ್ಸು, ಹಾಂ ಉಳೀತು ಅಂತ ಕೊಟ್ಟವ್ರೆ ಅಲ್ವರ. ಬರೀ ಗಂಡಸರು ಮಾತ್ರ 4,000 ಜನ ಕೊಟ್ಟಂತೆ. ಅಂದರೆ ಏನಕ್ಕೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾರೆ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳಲ್ಲಿ ನೋಡಿದ್ದೀನಿ, ಯೋಚನೆ ಮಾಡಿದ್ದೀನಿ, ಈ 2 ಭೋಜನದ ಬಗ್ಗೆ ಇರೋಂಥ ಇನ್ಫಾರ್ಮೇಷನ್ ನಮಗೆ ಸತ್ಯವೇದನೆ ಏನು ಕೊಟ್ಟವ್ರೆ, ಸಣ್ಣ ಪುಟ್ಟ ವಿಚಾರಗಳು ಅಲ್ವರ, ಏನ್ರಿ ಸಣ್ಣ ಪುಟ್ಟ ವಿಚಾರಗಳು ಏನ್ರಿ, ಹಾಂ ಎಷ್ಟು ಮೀನು, ಎಷ್ಟು ರೊಟ್ಟಿ, ಎಷ್ಟು ಬುಟ್ಟಿ ಬ್ಯಾಲೆನ್ಸ್ ಉಳಿತು, ಯಾಕೆ ಬೆಟ್ಟದ ಮೇಲೆ ಕೊಟ್ಟರು, ಯಾಕೆ ಹುಲ್ ಮೇಲೆ ಕೊಟ್ಟರು ಅಲ್ವರ, ಯಾಕೆ ಇಷ್ಟೊಂದು ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ಕೊಡೋಂಥ ಅವಶ್ಯಕತೆ ಇದೆ, ನಮಗೇನು ಪಾಠ ಇದೆ? ಖಂಡಿತವಾಗೂ ಇದು ಕೊಟ್ಟಿರ್ಬೇಕಾ, ನಮ್ಗೇನು ಬೇಕು ಒಂದು ಪಾಠ ಇದ್ದೇ ಇರಬೇಕು. ಅಂದರೆ ಏನು ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಏನಪ್ಪ 2 ಸತಿ ಊಟ ಕೊಟ್ಟಿದ್ದು ನೋಡೋ ಸರ್, ಅಂದರೆ 2 ಯುಗಗಳಲ್ಲಿ ಅಂತ್ಯದಲ್ಲಿ ನಡೆಯುವಂಥ 2 ಸುಗ್ಗಿಗಳಿಗೇನಾಗಿದೆ ಅದು, ಅದು ಎಂತರ ಸೂಚನೆ ಆಗಿದೆ, 2 ಹಾರ್ವೆಸ್ಟ್, 2 ಡಿಫ್ರೆಂಟ್ ಟೈಮ್ ಪೀರಿಯಡಲ್ಲಿ ಆಗಿರೋಂಥ 2 ಡಿಫ್ರೆಂಟ್ ಹಾರ್ವೆಸ್ಟ್ಗೆ ಏನಾಗಿದೆ ಅದು, ಅದು ಸೂಚನೆ ಆಗಿದೆ. ಅದು ಯಾವುದಪ್ಪ ಏಜ್ ಅಂದರೆ, ಒಂದು ಯಹೂದ್ಯರ ಯುಗ, ಇನ್ನೊಂದು ಸುವಾರ್ತೆ ಯುಗ. ಯಹೂದ್ ಯುಗರ ಅಂತ್ಯದಲ್ಲಿ ಆಗಿರುವಂಥ ಒಂದು ಸುಗ್ಗಿ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ, ಸುವಾರ್ತೆ ಯುಗದ ಅಂತ್ಯದಲ್ಲಿ ಆಗುವಂಥ ಸುಗ್ಗಿ ಬಗ್ಗೆ ಏನು ಮಾಡ್ತಾರೆ ಅದು, ಅದು ಹೇಳ್ತಾರೆ. ಈ ಥರ 2 ಸುಗ್ಗಿಗಳ ಬಗ್ಗೆ ಅವರು ಸುಗ್ಗಿಯಲ್ಲಿ ಮಾಡೋಂಥ ಕೆಲಸಗಳನ್ನ ಏನು ಮಾಡ್ತಿದ್ದೀವಿ ಇಲ್ಲಿ ಯೇಸು ಕ್ರಿಸ್ತು ಹೇಳಿರೋದು. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಮಾಡ್ತಾರೆ ಅಂದರೆ, ಕರ್ತನಲ್ಲಿ ಪ್ರೀತಿ ಅರಸುಗಳೇ ಮೊದಲೇ ಸತಿಗೆ ಆಹಾರ ಕೊಡಬೇಕಾದ್ರೆ ಏನಪ್ಪ ಮಾಡಿದ್ರು ಅಂತಂದರೆ, ಹುಲ್ಲಿನ ಮೇಲೆ ಕೂತ್ಕೊಂಡು ಅಲ್ರ ಅವರಿಗೆ ಆಹಾರ ಕೊಟ್ಟರಂತೆ. ಆಮೇಲೆ ಎಲ್ಲಿಂದ ಕೊಟ್ಟರು ಅಂತ ನೋಡಿದ್ರೆ, ಬಹುಜನರು ಗುಂಪು ಗುಂಪಾಗಿ ಯೇಸು ಕ್ರಿಸ್ತು ಏನು ಮಾಡಿದ್ರಂತೆ ಅಲ್ಲಿ, ಹಿಂಬಾಲಿಸಲಿಕ್ಕೆ ತೊಡಗುರು ಅಂತಂದರೆ ಎಲ್ಲಿಂದಪ್ಪ ಹಿಂಬಾಲಿಸಿದ್ರು ಅಂದರೆ ಯೇಸುಕ್ರಿಸ್ತು ಯಾಕೆ ಸಿಟಿಗೆ ಇರಲಿಲ್ವಾ? ಯೇಸುಕ್ರಿಸ್ತು ಆಲಯದಲ್ಲಿ ಬೋಧನೆ ಮಾಡ್ತಾ ಇರಲ್ವಾ, ಅಲ್ಲೇ ಹೋಗ್ಬೋಯ್ತಲ್ಲ. ಅಂದರೆ ಯೇಸುಕ್ರಿಸ್ತನ ಆಲಯದಲ್ಲಿ ಉಪದೇಶ ಮಾಡೋಕ್ಕೆ ಏನು ಮಾಡ್ತಾ ಇರಲಿಲ್ಲ, ಅವ್ರಿಗೆ ಅನುಮತಿ ಕೊಡ್ತಾ ಇರಲಿಲ್ಲ ಅಲ್ವರ? ಯಾಕಪ್ಪ ಕೊಡ್ತಾ ಇರಲಿಲ್ಲ ಅಂತಂದರೆ, ಏನ್ರಿ ಯೇಸುಕ್ರಿಸ್ತು ಸತ್ಯವಾರ್ತೆನ ಬೋಧನೆ ಮಾಡ್ತಾ ಇದ್ರು, ಇದು ಫರಿಸಿಯರು ಸರಿಸಿಯರು ಮಾಡ್ತಂತ ಎಲ್ಲ ಕ್ರಿಯೆಗಳಿಗೆ ವಿರುದ್ಧವಾಗಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಉಪದೇಶನ ಜೀರ್ಣ ಮಾಡ್ಕೊಳಕ್ಕೆ ಕರೆಸ್ಕೊಳಕ್ಕೆ ಆಗಲಿಲ್ಲ ಫರಿಸಿಯರ್ಸರಿಗೆ. ಅದಕ್ಕೆ ಯೇಸು ಕ್ರಿಸ್ತನ ಆಲಯದಿಂದ ಓಡಿಸ್ಬಿಡ್ತಾರೆ. ಆಲಯದಿಂದ ಯಾವಾಗ ಓಡಿಸ್ಬಿಟ್ರೆ ಯೇಸು ಕ್ರಿಸ್ತು ತಿರ್ಗಿ ಆಲಯಕ್ಕೆ ಬರಲಿಲ್ಲ ಕೊನೆಯವರೆಗೂ. ಅದಕ್ಕೆ ನೋಡ್ಬೇಕಾದ್ರೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಅಡವಿಯಲ್ಲಿ ಹೋಗ್ಬಿಟ್ಟು ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆಲ್ಲ ಏನು ಮಾಡೋರಂತೆ, ಹೋಗಿ ಹಳ್ಳಿಗಳಲ್ಲಿ ಅವರು ಸುವಾರ್ತೆ ಮಾಡೋರಂತೆ, ಅವರು ಸಾರರಂತೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಮೊದಲ ಸತಿ ಊಟ ಕೊಡ್ಬೇಕಾದ್ರೆ ಹುಲ್ಲಿನ ಮೇಲೆ ಕುಂಡಿಸ್ಬಿಟ್ಟು ಏನು ಮಾಡ್ತಂತೆ ಅಲ್ಲಿ ಊಟ ಕೊಡ್ತದೆ, ಬೆಟ್ಟ ಗಿಟ್ಟ ಅಂತೆಲ್ಲ ಏನು ಹೇಳಿಲ್ಲ. ಹಾಗಾದ್ರೆ ಊರಿಂದ ಹೊರಗಡೆ ಕಳಿಸಿ ಅವ್ರಿಗೆ ಹೆಂಗೆ ಕೊಟ್ಟರು ಊಟ? ಊಟ ಕೊಟ್ಟರು ಅಂದರೆ ಏನು ಊರು ಅಂತಂದೇನು ಬೈಬಲಲ್ಲಿ, ಹಂಗಾರೆ ನಗರ ಅಂತಾನೇನು? ಆ್ಯಕ್ಚುಲಿ ನಗರ ಅಂತಂದರೆ ಆ್ಯಕ್ಚುಲಿ ಅದೇನ್ರಿ ಒಂದು ಸಿವಿಲೈಸ್ ಪ್ಲೇಸ್. ಸಿವಿಲೈಸ್ ಪ್ಲೇಸ್ ಅಂತಂದರೆ ಎಲ್ಲ ತುಂಬ ಅನೇಕ ಜನಗಳಿರೋದು, ಅದರ ಒಂದು ಸೊಸೈಟಿ ಸಮಾಜ ಅಂತ ಕೇಳಿರೋದು ಏನ್ರಿ ಅದು ನಗರ. ಆದರೆ ನಗರದಿಂದ ಹೊರಗಡೆ ಹೋದೆ ಸಮಾಜ ಇದೆಯಾ, ಸಿಟಿ ಇದೆಯಾ, ಜನಗಳಿದ್ದಾರಾ ಅಂತಂದರೆ ಜನಗಳೇನೋ ಇಲ್ಲ ಇಲ್ಲ ಅಲ್ವರ? ಹಂಗಂದ್ರೆ ಸತ್ಯವೇದದಲ್ಲಿ ಏನಂತ ನೋಡಿದ್ರೆ ಅವಾಗ ರೊಟ್ಟಿ ಅಂತಂದ್ರೆ ಏನು ದೇವರ ವಾಕ್ಯ ಅಲ್ವರ? ಸೊ ಈ ಸುವಾರ್ತೆ ಈ ಸಾರಿ ಯಹೂದ್ಯರ ಯುಗದ ಅಂತ್ಯದಲ್ಲಿ ಯೇಸು ಕ್ರಿಸ್ತು ಯಾರಿಗಪ್ಪ ಭೋಜನ ಕೊಟ್ಟರು, ಯಾರಿಗಪ್ಪ ಊಟ ಕೊಟ್ಟರು ಅಂತಂದ್ರೆ ಅಲ್ಲಿ ಏನ್ರಿ ದೇವ್ರ ಮಕ್ಳಿಗೆ ಏನು ಮಾಡಿದ್ರು ಊಟನ ಕೊಟ್ಟರು. ಆ ಊಟ ಕೊಡಬೇಕಾದ್ರೆ ಏನಪ್ಪ ಕಂಡೀಷನ್ ಹಾಕಿದ್ರು ಅಂತಂದರೆ ಏನ್ರಿ ನಗರದಿಂದ ಹೊರಗಡೆ ಬರಬೇಕು, ಹುಲ್ ಮೇಲೆ ಕೂತ್ಕೊಬೇಕು. ಯಾರು ಯೇಸು ಕ್ರಿಸ್ತ ಹಿಂದೆ ಬಂದು ಅವ್ರ ಹೆಜ್ಜೆಜಲ್ಲಿ ನಡೆಯೋದಕ್ಕೆ ಸಿದ್ಧವಾಗಿದೆಯೋ ಅವ್ರಿಗೇನೆ ಏನ್ರಿ ಇದು ಊಟ. ಅದಕ್ಕೆ ಇದು ಯೇಸು ಕ್ರಿಸ್ತ ಮೊದಲನೇ ಬದುಕಿಲ್ಲ. ಯಾರಪ್ಪ ಯೇಸು ಕ್ರಿಸ್ತ ಹೆಜ್ಜೆಜಲ್ಲಿ ಹಿಂದೆ ನಡೆದಿದ್ದು ಅಂದರೆ ಅಪೊಸ್ತಲರು, ಅವ್ರ ಶಿಷ್ಯರುಗಳು. ಅವರೆಲ್ಲ ಏನು ಮಾಡಿದ್ರಂತೆ ಎಲ್ಲ ಆ ಕಾಲದಲ್ಲಿ ಅಂತ ಸಿನಾಗೋಗ್ಗಳು ಆಲಯಗಳನ್ನೆಲ್ಲ ಬಿಟ್ಟು ಯೇಸು ಕ್ರಿಸ್ತನ ಏನು ಮಾಡಿದ್ರು ಅವರು ಅವರು ಮಾರ್ಗದ ನಡ್ತಾ ಬಂದರು. ಯಾರ ಆಸಕ್ತಿಯಿಂದ ಯೇಸು ಕ್ರಿಸ್ತನ ಹಿಂಬಾಲಿಸ್ಕೊಳಕ್ ಬಂದರೋ ಅವ್ರಿಗೇನೆ ಆಹಾರ ಏನು ಮಾಡಿದ್ದು ಕೊಟ್ಟಿದ್ದು. ಎಲ್ಲಿಂದ ಬಿಟ್ಟು ಬರಬೇಕಾಯ್ತು ಅಂದರೆ ಅವರು ನಗರ ಬಿಟ್ಟು ಬರಬೇಕು ಸಿಟಿ. ಅಂದರೆ ಬೈಬಲ್ ಸಿಟಿಯನ್ನು ಏನರ್ಥ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಸಿಟಿ ಅಂತಂದರೆ ರಿಲಿಜಿಯಸ್ ಗೌರ್ಮೆಂಟ್ ಅಂದರೆ ಧಾರ್ಮಿಕ ಒಂದು ಸಂಸ್ಥೆಯನ್ನು ಏನು ಮಾಡ್ತಾರೆ ನಗರಕ್ಕೆ ಬೈಬಲ್ನಲ್ಲಿ ಕಂಪೇರ್ ಮಾಡಿ ಮಾತಾಡ್ತಾರೆ. ಅದರ ಎಲ್ಲಪ್ಪ ಇದೆ ಅಂತಂದರೆ ನೋಡೋಣ ನೋಡಿ ಅಂತೀನಿ. ರೆವಲೇಷನ್ ಏನ್ರಿ 17 ಚಾಪ್ಟರ್ 4 ಆ್ಯಂಡ್ 5, ರೆವಲೇಷನ್ 17 ಚಾಪ್ಟರ್ 4 ಆ್ಯಂಡ್ 5 ಹೋದ್ರಿ.
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್
ಫೈವ್
ಪರ್ವತದ ಮೇಲೆ ನಿಂತಿರುವುದನ್ನು
ರೆವಲೇಷನ್
ಕಂಡೆನು.
ಸೆವೆಂಟೀನ್ ರೆವಲೇಷನ್ ಸೆವೆಂಟೀನ್ ಸಿಸ್ಟರ್ 5 17ನೇ ಅಧ್ಯಾಯ 5ನೇ ವಾಕ್ಯ
14 ಅಂತ ಹೇಳಿದ್ರು.
ಪ್ರಕಟಣೆ 17:5.
ಅವಳ
ಅವಳ ಹಣೆಯ
ಮೇಲೆ
ಮೇಲೆ
ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಚಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳವಳು ಹೆಸರು ಬರೆದಿತ್ತು.
ನೋಡ್ರ ಅವಳ ಹಣೆ ಮೇಲೆ ಜಾರ ಸ್ತ್ರೀಗಳಿಗೆ ತಾಯಿ ಅಂತ ಹೆಸರು ಬರ್ತಿದ್ದಂತೆ. ನಗರ ಮಹಾನಗರ ಇದು ಯಾವ್ದಪ್ಪ ಬಾಬಿಲೋ ಅಂತಂದ್ರೆ ರಿಲಿಜಿಯಸ್ ಸಿಸ್ಟಮ್ ಇವಾಗಿರೋಂಥ ಧಾರ್ಮಿಕ ಸಂಸ್ಥೆಗಳಿಗೆ ಬೈಬಲಿನಿಂದ ಬಾಬಿಲೋ ಅಂತ. ಅದಕ್ಕೆ ನಗರಕ್ಕೆ ಕಂಪೇರ್ ಮಾಡ್ತಾರೆ. ಯಾಕಪ್ಪ ನಗರಕ್ಕೆ ಕಂಪೇರ್ ಮಾಡ್ತಾರೆ? ನಗರದಲ್ಲಿ ಯೇಸು ಕ್ರಿಸ್ತಗೆ ಏನು ಅನುಮತಿ ಇಲ್ಲ. ಯಾರು ದೇವ್ರ ವಾಕ್ಯನ ತಗೊಬೇಕು ಅಂದರೆ ಸಭೆಯನ್ನು ಬಿಟ್ಟು ಹೊರಗಡೆ ಬರಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಅವ್ರ ಆಲಯದಲ್ಲಿ ಯೇಸು ಕ್ರಿಸ್ತಗೆ ಅವಕಾಶ ಏನು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಮೊದಲನೇ ಸತಿಗೆ ದೇವ್ರಕ್ಕೆ ಉಪದೇಶನ ಸಾರಿದ ತಕ್ಷಣ ಏನು ಹೇಳ್ತಾರೆ, ಈ ದಿನ ಈ ವಾಕ್ಯ ನಿಮ್ಮ ಕಿವಿಯಲ್ಲಿ ನೆರವೇರಿತು ಅಂತ ಹೇಳಿದ ತಕ್ಷಣ ಯಹೂದ್ಯರಿಗೆಲ್ಲ ಕೋಪ ಬಂದ್ಬಿಡ್ತದೆ. ಕಲ್ಲು ಎತ್ಕೊಂಡು ಯೇಸು ಕ್ರಿಸ್ತ ಹೊಡೆಯೋದಕ್ಕೆ ಶುರು ಮಾಡ್ತಾ ನೋಡ್ತೀನಿ, ಅವಾಗ ಯೇಸು ಕ್ರಿಸ್ತ ಆಲಯ ಬಿಟ್ಟು ಏನು ಮಾಡ್ತಾರೆ ಹೊರಗಡೆ ಹೋಗ್ಬಿಡ್ತಾರೆ. ಯಾವಾಗ ಆಲಯ ಬಿಟ್ಟು ಹೊರಗಡೆ ಹೋದ್ರೋ ಯೇಸು ಕ್ರಿಸ್ತನ ವಾಕ್ಯ ಕೇಳಬೇಕು, ಅವ್ರ ಕೂಡ ಏನು ಮಾಡ್ಬೇಕು ಆಲಯ ಬಿಟ್ಟು ಹೊರಗಡೆ ಹೋಗ್ಬೇಕಾಯ್ತು. ಅದಕ್ಕೆ ನಗರಾನ ಬಿಟ್ಟು ಹೊರಗಡೆ ಬರಬೇಕು. ಯಾರು ನಗರಾನ ಬಿಟ್ಟು ಹೊರಗಡೆ ಬರ್ತಾರೋ ಅವ್ರಿಗೆ ಮಾತ್ರ ಏನಾಗೋದು ವಾಕ್ಯನ ಸಿಕ್ಕದ್ ನೋಡಿರ್ತೀನಿ. ಅದ್ರ ಆಮೇಲೆ ಏನಪ್ಪ ಮಾಡೋರು ಅಂತಂದರೆ ಏನು ಯೇಸು ಕ್ರಿಸ್ತು ಆ ಟೈಮಲ್ಲಿ ಊಟ ಮಾತ್ರ ಕೊಡೋದಲ್ಲ ರೀ, ಅವ್ರ ಕಾಯಿಲೆಗಳೇ ಕೂಡ ಏನು ಮಾಡಿದ್ರು ವಾಸಿ ಮಾಡಿದ್ರು ಅಲ್ವರ. ಅದಕ್ಕೆ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತು ಏನು ಮಾಡಿದ್ರು, ಯಾರು ಕಾಯಿಲೆಗಳನ್ನ ವಾಸಿ ಮಾಡಿದಾರ ಅಂದರೆ ಎಸ್ ಪಾಪದ ಕಾಯಿಲೆ. ಯೇಸು ಕ್ರಿಸ್ತು ಹೇಳ್ತಲ್ಲ ರೋಗ ಇರೋರಿಗೆ ಏನು ಬೇಕು ವೈದ್ಯರು ಬೇಕು, ಅಂದರೆ ವೈದ್ಯರು ಇದ್ದಾರೆ ರೋಗಗಳಿದೆ ಅಂತ ಅರ್ಥ. ಅದನ್ನು ವಾಸಿ ಮಾಡೋಕ್ಕೆ ಅದ್ಭುತ ಅಲ್ಲ ರೀ, ಡಾಕ್ಟರ್ ಬೇಕು ಅಂತ ಅರ್ಥ. ಅದು ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರೆ ಒಂದು ಪಾಪದ ಕಾಯಿಲೆ ಇತ್ತು ನೋಡಿರ್ತೀನಿ ಎಲ್ಲರಿಗೂ, ಈ ಪಾಪದ ಕಾಯಿಲೆ ಏನು ಮಾಡಿದ್ರು ಯೇಸು ಕ್ರಿಸ್ತು ವಾಸಿ ಮಾಡಿದ್ರು. ಯಾವಾಗಪ್ಪ ವಾಸಿ ಮಾಡೋದು ಅಂತಂದ್ರೆ, ನಾವು ಅಲ್ಲಿ ನೋಡ್ತೀರಿ, ಸಂಜೆ ಮುಳುಗುವಂಥ ಹೊತ್ತಲ್ಲಿ, ದಿನ ತುಂಬಿದ ಒಂದು ಸಮಯದಲ್ಲಿ, ಇನ್ನೇನು ಸೂರ್ಯ ಮುಳುಗ್ಬೇಕ್ರಿ, ಆ ಟೈಮಲ್ಲಿ ಏನು ಮಾಡಿದ್ದು ಯೇಸುಕ್ರಿಸ್ತು ಇಷ್ಟು ಜನಕ್ಕೆ ಆಹಾರನ ಕೊಟ್ಟಿದ್ದು ಅಲ್ವರ? 8,000 ಜನಕ್ಕೆ, 5,000 ಜನಕ್ಕೆ ಏನು ಮಾಡ್ತಾರೆ ಅವರು ಆಹಾರನ ಕೊಡ್ತಾರೆ ಯಾವಾಗ? ಸೂರ್ಯ ಮುಳುಗ್ಬೇಕಾರೆ. ಏನಿದೆ ಸೂರ್ಯ ಮುಳುಗೋದು? ಸೂರ್ಯ ಮುಳುಗೋದು ಅಂತ ನೆಕ್ಸ್ಟ್ ಕತ್ಲು ಬಂದ್ಬಿಡ್ತಾರೆ. ಆ ದಿನ ಮುಗ್ದೋಯ್ತು, ನೆಕ್ಸ್ಟ್ ಇನ್ನೊಂದು ದಿನ ಏನಾಗ್ತದೆ ಪ್ರಾರಂಭ ಆಗ್ತದೆ. ಹಂಗಾರೆ ಯೇಸು ಕ್ರಿಸ್ತು ಇದು ಮಾಡಿದ ಯಾವಾಗಪ್ಪ ಅಂದರೆ ಆ ದಿನದ ಅಂತ್ಯದಲ್ಲಿ, ಯಹೂದ್ಯರ ಕೃಪೆಯ ದಿನ, ಯಹೂದ್ಯರ ಯುಗ ಅದು ಅಂತ್ಯ ಆಗಬೇಕಾರೆ ಆ ದಿನದಲ್ಲಿ ಸೂರ್ಯ ಮುಳುಗ್ತಾ ಬಂತು ಅಲ್ವರ? ಏನ್ರಿ ಮರುದಿನ ಹೊಸದಾಗಿ ಶುರು ಆಗಿ ಶುರು ಆಯ್ತು, ಅಂದ್ರೆ ಯಹೂದ್ಯರ ಯುಗ ಏನಾಯ್ತು ಮುಗಿತಾ ಬಂತು. ನೆಕ್ಸ್ಟ್ ಸುವಾರ್ತೆ ಯುಗದಲ್ಲಿ ಏನು ದೇವರು ಕ್ರಿಶ್ಚಿಯನ್ಸ್ಗಳನ್ನ ಕ್ರೈಸ್ತವ್ರನ್ನ ಆಳ್ಕೆ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರಿಗೆ ಮಾತ್ರ ಏನು ಮಾಡೋದು ಈ ಸಮಯದಲ್ಲಿ ಆಹಾರ ಕೊಟ್ಟಿದ್ದು, ಅದಕ್ಕೆ ಜೂಯಿಶ್ ಏಜ್ ಹಾರ್ವೆಸ್ಟ್ ಅಂತ ಹೇಳೋದು ಅಲ್ವರ? ಸರಿ, ಎಲ್ಲಪ್ಪ ಕೂತ್ಕೊಂಡ್ರು ಇವರೆಲ್ಲ ಅಂದರೆ ನೆಲದ ಮೇಲೆ ಕೂತ್ಕೊಂಡ್ರು ಅಂತೀನಿ. ನೆಲ ಏನಿತ್ತಂತೆ? ಹುಲ್ಲಿತ್ತಂತೆ ಅಲ್ವರ? ಹುಲ್ ಮೇಲೆ ಕೂತ್ಕೊಂಡ್ರು ಅಂತಂದರೆ ಬೈಬಲ್ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಿಮ್ಮ ಜೀವ ಹೆಂಗಿದೆ ಅಂತ, ಜೀವನ ಹುಲ್ಲಿನ ಥರ ಇದೆ, ಬೆಳಿಗ್ಗೆ ಇರ್ತದೆ ಸಾಯಂಕಾಲಕ್ಕೆ ಬಾಡ ಹೋಗ್ಬಿಡ್ತಾರೆ ಅಲ್ವರ? ಅಂದರೆ ತುಂಬ ದೀನ ಸ್ವಭಾವ ರೀ, ತಗ್ಗಿಸ್ಕೊಂಡಿರೋಂಥ ಸ್ವಭಾವಕ್ಕೆ ಯೇಸು ಕ್ರಿಸ್ತು ಬಂದು ಏನಪ್ಪ ಕೊಟ್ಟರು ಅಂತಂದರೆ ಆಹಾರ ಕೊಟ್ಟರು ಅವ್ರಿಗೆ ಅಲ್ವರ? ಯೇಸು ಕ್ರಿಸ್ತು ಏನು ಮಾಡ್ತಾರೆ, ದೇವರಿಗೆ ಸ್ತೋತ್ರ ಮಾಡಿ ಏನು ಮಾಡ್ತಾರೆ ಆಹಾರವನ್ನು ಕೊಡ್ತಾರೆ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಮೊದಲನೇ ಬರಬೇಕಿಲ್ಲ. ಯೇಸು ಕ್ರಿಸ್ತು ಯಾರಿಗಪ್ಪ ಆಹಾರ ಕೊಟ್ಟರು? ಯಾರೋ ತಮ್ಮ ಇರುವಂಥ ಧಾರ್ಮಿಕ ಸಂಸ್ಥೆಗಳನ್ನ ಆ ಕಾಲದಲ್ಲಿ ಬಿಟ್ಟು ಯೇಸು ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ಹಿಂದೆ ನಡ್ಕೊಂಡು ತಗ್ಗಿಸ್ಕೊಂಡು ಹುಲ್ಲು ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ವಾಕ್ಯನ ಕೇಳಿ ಅದನ್ನ ತಿನ್ಕೊಂಡು ಯಾರಿಗೆ ಆಸಕ್ತಿ ಇತ್ತು ಅವ್ರಿಗೆ ಮಾತ್ರ ಕೊಟ್ಟಂತೆ. ಸರಿ, ಎಷ್ಟಪ್ಪ ಇತ್ತು ರೊಟ್ಟಿ ಅಂತಂದ್ರೆ ಅಲ್ಲಿ ಲೆಕ್ಕ ಕೊಟ್ಟವ್ರು ನೋಡಿದ್ದೀನಿ, 5 ರೊಟ್ಟಿ 2 ಮೀನು ಅದರ ಆಮೇಲೆ ಎಷ್ಟು ಬ್ಯಾಸ್ಕೆಟ್ ಉಳಿತು ಅಂತಂದ್ರೆ 12 ಬ್ಯಾಸ್ಕೆಟ್ ಉಳಿತು ಅಂತಾರೆ. ಎಷ್ಟು ಜನಪ್ಪ ತಿಂದರು ಅಂತಂದ್ರೆ 5,000 ಗಂಡಸರು ಅಂತ ಕೊಟ್ಟವ್ರೆ. ಯಾಕಪ್ಪ 5,000 ಗಂಡಸರು ಕೊಡಬೇಕು? ಯಾಕೆ ಹೆಣ್ಮಕ್ಳು ಮತ್ತೆ ಮಕ್ಕಳು ಇಲ್ವಾ? ಅವ್ರು ಬಿಟ್ಟು ಅಂತ ಹೇಳ್ತಾರೆ ನೋಡ್ತೀನಿ, ಯಾಕೆ ಎಷ್ಟು ಚಿಕ್ಕ ಡೀಟೇಲ್ಸ್ ಕೊಟ್ಟವ್ರೆ. ಇದ ನಂತರ ನೋಡೋಣ, ಇದು ಯಾವ್ದು 5,000 ಜನ 12 ಬುಟ್ಟಿಗಳು ಬ್ಯಾಲೆನ್ಸ್ ಏನು ಅಂತ ನೋಡೋಣ. ಓಕೆನಾ? ಸೀದಾಮೇಲೆ ಎರಡನೇ ಏನ್ರಿ ನಾವು ಊಟದ ಬಗ್ಗೆ ಏನು ಮಾಡಿ ನೋಡಿದರೆ, ಮತ್ತೆ 15ನೇ ಅದೇ 29 ರಿಂದ 38ರಲ್ಲಿ ಬರ್ತಾರೆ. ಆಲ್ರೆಡಿ ಓದಿದ್ದೀರಿ, ಓದೋದ್ಬೇಕಾಗಿಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂದರೆ ಶಿಷ್ಯನಿಗಳಿಗೆ ಊಟ ಕೊಡ್ತಾರೆ ಇಲ್ಲಿ. ಅದರ ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದರೆ ಏನ್ರಿ, ಸುವಾರ್ತೆ ಯುಗ, ಸುವಾರ್ತೆ ಯುಗದ ಅಂತ್ಯದಲ್ಲಿ ಆಗುವಂಥ ಸುಗ್ಗಿ ಏನು ಮಾಡ್ತಾರೆ ಸೂಚನೆ ಮಾಡ್ತಾರೆ. ಮೊದಲೇ ಒಂದು ಯಹೂದ್ಯರ ಕಾಲದಲ್ಲಿ ಅಂತ್ಯದಲ್ಲಿ ಆಗುವಂಥ ಸುಗ್ಗಿ ಅದು ಸೂಚನೆ ಆಗಿತ್ತು. ಎರಡನೇ ಭೋಜ ಎಲ್ಲಿಗಪ್ಪ ಸೂಚನೆ ಅಂತಂದರೆ ಏನ್ರಿ, ಸುವಾರ್ತೆ ಯುಗದ ಅಂತ್ಯದಲ್ಲಿ ಆಗುವಂಥ ಏನಂತಾರೆ ಒಂದು ಸುಗ್ಗಿಗೇನಾಗಿದೆ ಸೂಚನೆ ಆಗಿದೆ ಅಲ್ರ? ಅದಕ್ಕೆ ನೋಡಿ ಅಂತೀನಿ, ಯೇಸು ಕ್ರಿಸ್ತ ಎರಡನೇ ಬ್ರಿಕೆಲ್ಲಿ ಊಟ ಎಲ್ಲಿ ಕೊಟ್ಟರು? ನೀವು ಹುಲ್ ಮೇಲೆ ಕುಣಿಸಿಲ್ಲ ರೀ, ಪರ್ವತದ ಮೇಲೆ ಹೋಗಿ ಅಲ್ರ, ಬೆಟ್ಟದ ಮೇಲೆ ಹೋಗಿ ಏನ್ರಿ ನೆಲದ ಮೇಲೆ ಕೂಡಿಸಿ ಮಾಡಿ ಊಟ ಕೊಟ್ಟರು ಅಲ್ರ? ಆಮೇಲೆ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಹೆಂಗಪ್ಪ ಊಟ ಕೊಟ್ಟರೆ, ಹಾಂ ನಗರದಿಂದ ಹೊರಗಡೆ ಬಂದಿದ ಮೇಲೆ ಬೆಟ್ಟ ನಗರದಲ್ಲಿತ್ತಾ? ಹಾಂ ನಗರದಿಂದ ಹೊರಗಡೆ ಏನಾಗಿತ್ತು ಇತ್ತು ಅಲ್ರ? ಹಂಗಾರೆ ಏನಪ್ಪ ನಗರ ಅಂತಂದರೆ ದ ಬ್ಯಾಬಿಲೋನ್, ದ ಗ್ರೇಟ್ ಬ್ಯಾಬಿಲೋನ್, ಬಾಬೆಲ್ ಎಂಬ ಮಹಾನಗರಿ. ಎಲ್ಲ ಅಸೆಯುವಂಥ ವಸ್ತುಗಳಿಗೂ ಏನಾಗಿದ್ದಾಳೆ ಅವಳು, ಅವಳು ಏನಾಗಿದ್ದಾಳಂತೆ ಅಲ್ಲಿ ತಾಯಿ ಅಲ್ವರ? ಸಂಗಡಬೇಕಾದ್ರೆ ಬಾಬಿಲೋನ್ ಇವತ್ತು ಲೋಕದಲ್ಲಿರೋಂಥ ಎಲ್ಲ ಒಂದು ಸಂಘ ಸಂಸ್ಥೆಗಳು ಸುಳ್ಳು ಬೋಧನೆ ಮಾಡುವಂಥ ಎಲ್ಲ ಸುಳ್ಳು ಸಭೆಗಳನ್ನ ಬಿಟ್ಟು ಬಂದ್ರೇ ದೇವರು ತನ್ನ ಆಹಾರ ನಿಮ್ಮ ಮಾಡೋದು ದೇವ್ರ ಮಕ್ಕಳಿಗೆ ಕೊಡೋದು ಅಲ್ವರ? ಓದ ನೋಡಿದ್ದೀನಿ, ಪ್ರಕಟಣೆ 18:2 ಇಷ್ಟ, ಪ್ರಕಟಣೆ 18:2 ಓದಿ ದಯವಿಟ್ಟು, 18:4 ಓದಿ, ಕ್ಷಮಿಸಿ, 2 ಕೂಡ ಓದಿ ಆಮೇಲೆ 4 ಕೂಡ ಓದಿ. ಹಾಂ ಪ್ರಕಟಣೆ 18:2 ಮತ್ತೆ 18:4. ಯಾರೋ ಓದ್ತೀರಾ? ವಿಜಯ್ ಕುಮಾರ್ ಇಷ್ಟರ್, ವಿನೋಲಿ ಅಷ್ಟರ್.
ಓಕೆ. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು, ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು.
ನೋಡ್ರ,
ನಾಲ್ಕ
ಬಿದ್ದಳು ಬಿದ್ದಳು ಬಾಬೆಲ್ ಅಂತ ಮಹಾನಗರಿ ಬಿದ್ದಳು. ಮಹಾನಗರಿ ಸಿಟಿ, ಸಿಟಿ ಬಿದ್ದೋಯ್ತು, ಸಿಟಿಯಲ್ಲಿ ಊಟ ಸಿಕ್ಕಲ್ಲ, ಊಟ ಸಿಕ್ಕ ಮನೆ ಮನೆಗೆ ಇವಾಗ ಸಿಟಿ ಬಿಟ್ಟು ಹೊರಗಡೆ ಬರಬೇಕು. ಈ ಲೋಕದಲ್ಲಿ ಅಂತ ಸುಳ್ಳು ಸಭೆಗಳಲ್ಲಿ ಆಹಾರ ಏನಾಗಿಲ್ಲ, ಇಲ್ಲ ಒಳ್ಳೆ ಆಹಾರಗಳೇನಾಗಿಲ್ಲ, ಇಲ್ಲ ಒಳ್ಳೆ ಉಪದೇಶಗಳೇನಾಗಿಲ್ಲ, ಇಲ್ಲ ನಿಮ್ಗೆ ಒಳ್ಳೆ ಉಪದೇಶ ಬೇಕು, ದೇವ್ರ ವಾಕ್ಯ ಗಟ್ಟಿಯಾದ ಆಹಾರ ಬೇಕು ಅಂದರೆ ಈ ಒಂದು ಸುಳ್ಳು ಸಭೆಗಳೇನು ಮಾಡಕ್ಕೆ ಬಿಟ್ಟಿಯೇ ಹೊರಗಡೆ ಬರಬೇಕು. ಆಮೇಲೆ ನೆಕ್ಸ್ಟ್ ಅಷ್ಟರ್ ನಾಲ್ಕನೇ ವಾಕ್ಯ ಅಷ್ಟರ್, ಹಾಂ
ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ,
ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು.
ನೋಡಿದ್ರ ಅವಳಿಗಾಗುವಂಥ ಉಪದ್ರವಗಳೇನ ನೀವು ಗುರಿ ಆಗಬಾರದು. ನೋಡಿದ್ರ ಅವಳಿಗೆ ಉಪದ್ರವ ಬರ್ತಾವಂತೆ, ದೇವ್ರ ಶಿಕ್ಷೆ ಕೊಡ್ತಂತೆ ಅನ್ನ ಅವಳನ್ನ ಅವಳಲ್ಲಿ ಇರಬಾರ್ದು ನೀವು, ಹೊರಡೆ ಬಂದಿದ್ದ. ಅದಕ್ಕೆ ದೇವರು ಈ ಒಂದು ನಗರದಿಂದಾನೇ ದೇವ್ರ ಮಕ್ಕಳು ಯಾರು ಬಿಟ್ಟು ಬರ್ತಾರೋ, ಕ್ರಿಸ್ತನ ಹಿಂದ್ಗಡೆ ಬರ್ತಾರೋ, ಅವ್ರಿಗೇನೇನು ಮಾಡೋದು ಆಹಾರವನ್ನು ಕೊಡೋದು. ಅಲ್ಲವ್ರು ಎಲ್ಲಪ್ಪ ಕೊಡ್ತಾರೆ ಅಂದರೆ, ಫಸ್ಟ್ ಟೈಮು ಹುಲ್ ಮೇಲೆ ಕೊಟ್ಟರು, ಎರಡನೇ ಸತಿ ಅಂತೆ ಬೆಟ್ಟ. ಬೆಟ್ಟ ಏನು ಬೈಬಲಲ್ಲಿ ರಾಜ್ಯ ತಾನೇ 2:44 ಇದೆಯಲ್ಲ, ಒಂದು ಬಂಡೆಕಲ್ಲು ಬಂದು ಅಪ್ಪಳಿಸ್ತು, ಆ ಶಿಲೆನ ಪುಡಿ ಪುಡಿ ಮಾಡ್ತು, ಬಂಡೆಕಲ್ಲು ಹಂಗೆ ಬೆಳೀತಾ ಬಂತು, ದೊಡ್ಡ ಪರ್ವತ ಆಗ್ಬಿಡ್ತು, ಭೂಲೋಕನೆಲ್ಲ ಆವರಿಸ್ಕೊಂತು ದೇವರಾಜ್ಯ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದ್ಬಿಟ್ಟು ಯೇಸು ಕ್ರಿಸ್ತ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಏನು ಮಾಡ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಕಳೆ, ಕ್ರಿಸ್ತನು ಈ ಬೆಟ್ಟ ಗುಡ್ಡಗಳಲ್ಲೇ ಏನಪ್ಪ ಮಾಡೋದು ಅಂದರೆ ಆಹಾರ ಕೊಡೋದು. ಯೇಸು ಕ್ರಿಸ್ತ ಆಡಿ 1874 ಎರಡನೇ ಬರುವಿಕೆಯಲ್ಲಿ ಬಂದು ದೇವ್ರ ಮಕ್ಳಿಗೆ ಏನು ಕೊಡ್ತಾವ್ರೆ ಬೆಟ್ಟದ ಮೇಲೆ ಆಹಾರ, ಏನು ಮಾಡ್ತಾವ್ರೆ ಕೊಡ್ತಾವ್ರೆ ಅಂದ್ರೆ ಗಟ್ಟಿಯಾದ ಆಹಾರ. ಸರಿ, ಬರೀ ಆಹಾರ ಕೊಟ್ರ ಅಂದರೆ ಇಲ್ಲಪ್ಪ, ಕಾಯಿಲೆಗಳು ಏನು ಮಾಡಿದ್ರು ವಾಸಿ ಮಾಡಿದ್ರು. ಎಂಥ ಕಾಯಿಲೆಗಳು, ಮೊದಲನೇ ಸತಿಗೆ ಕಾಯಿಲೆ ಇತ್ತು, ದೆವ್ವಗಳು ಓಡಿಸ್ತಂದು ಕೊಟ್ಟಾರ ಅಷ್ಟೇ, ಡೀಟೇಲ್ಸ್ ಕೊಟ್ಟಾರ ಕುಂಟ ಕುರುಡ ಕಿವುಡ ಅದರ ಅಂತೆಲ್ಲ ಕೊಟ್ಟಿದ್ದೀನಿ ಇಲ್ಲ, ಎರಡನೇ ಬರಿಕೆಲ್ಲ ಕೊಟ್ಟಿದ್ದೆ ನೋಡಿರ್ತೀನಿ. ಸೆಕೆಂಡ್ ಟೈಮ್ ಏನಪ್ಪ ಅಂದರೆ ಯೇಸು ಕ್ರಿಸ್ತ ಎರಡನೇ ಬರಿಕೆ ಬರೋತ್ತಿಗೆ ಸಭೆ ಏನಾಗಿಲ್ಲ, ಪರಿಪೂರ್ಣವಾಗಿಲ್ಲ ರೀ, ಒಬ್ರ ಕೈ ಇಲ್ಲ, ಒಬ್ರ ಕಾಲಿಲ್ಲ, ಅದರ ಸ್ವಾಧೀನನೇ ಇಲ್ಲ, ದೇವರಲ್ಲಿ ಆಸಕ್ತಿ ಏನಾಗಿಲ್ಲ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಅಂಗಗಳು ಮಾತ್ರ ಚೆನ್ನಾಗಿದೆ ನೋಡಿರ್ತೀನಿ, ಎಲ್ಲವೂ ಏನಾಗಿಲ್ಲ, ಸಂಪೂರ್ಣವಾಗಿ ಪರಿಪೂರ್ಣವಾಗಿಲ್ಲ ನೋಡಿರ್ತೀನಿ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ, ಇಂಥ ಕಾಯಿಲೆಗಳನ್ನ ಯೇಸು ಕ್ರಿಸ್ತ ಮುಟ್ಟು ಸಂಪೂರ್ಣವಾಗಿ ಎಲ್ಲಾರದ್ದು ಸ್ವಸ್ಥತೆ ಮಾಡಂತೆ. ಯಾರೆಲ್ಲ ಯೇಸು ಕ್ರಿಸ್ತನ ಜೇಡಿಯಲ್ಲಿ ನಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕಾಯಿಲೆಗಳೇನು ಮಾಡಿದ್ರು, ಯೇಸು ಕ್ರಿಸ್ತ ವಾಸಿ ಮಾಡಿದ್ರು. ಆದ್ರೆ ಯೇಸು ಕ್ರಿಸ್ತ ಕೂಡ ಏನು ಮಾಡ್ತಾರೆ, ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿನೇ ಮಾಡ್ತಾರೆ ಕೊಡ್ತಾರೆ ಅಲ್ವರ. ಎರಡನೇ ಬರುವಿಕೆಯಲ್ಲಿ ದೇವರೊಂದು ಆಶೀರ್ವಾದದಿಂದ ದೇವರೊಂದು ಕೃಪೆಯಿಂದ ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಆಹಾರನ ಗಟ್ಟಿಯಾದ ಆಹಾರ ಕೊಡ್ತಾವ್ರೆ. ಸರಿ, ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಮೊದಲನೇ ಊಟಕ್ಕೆ ಎರಡನೇ ಊಟಕ್ಕೂ ಏನು ಹೇಳ್ತಾರೆ, ಎರಡನೇ ಊಟ 3 ದಿನ ಜೊತೆಗೆ ಉಪವಾಸ ಇದ್ದರು ಅಂತ ಹೇಳ್ತಾರೆ. ಹೇ, ಇದೇನಪ್ಪ ಉಪವಾಸ, ಹೇ 3 ದಿನ ಜೊತೆಗೆ ಉಪವಾಸ ಇದ್ದರು, ಅವಾಗ 3ನೇ ದಿನದಲ್ಲಿ ಅವ್ರಿಗೆ ಮಾಡೋದು ಆಹಾರ ಕೊಟ್ಟರು, ಇದೇನು 3 ದಿನ ಅಂತ ನೋಡ್ಬೇಕಾರೆ, ಯೇಸು ಕ್ರಿಸ್ತ ಮೊದಲನೇ ಬರಿಕೆಯಲ್ಲಿ ಬಂದಿದ್ದು ಯಾವಾಗಪ್ಪ ಅಂದರೆ 4128 ವರ್ಷ. ಅಂದರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು 4128 ವರ್ಷದ ನಂತರ ಯೇಸು ಕ್ರಿಸ್ತ ಏನಾಗಾರೆ ಮೊದಲನೇ ಬರಿಕೆಯಲ್ಲಿ ಬಂದವರೆ ಅಲ್ವರ. ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ದೇವರ ಸೃಷ್ಟಿ ದಿನಗಳು ಒಂದೊಂದು ದಿನ ಬಿಟ್ಟು 7,000 ವರ್ಷ ಅಂತ ಅಲ್ವರ. ಅದನ್ನು 6,000 ವರ್ಷ ಕೆಟ್ಟದ್ದು ಮತ್ತು 1,000 ವರ್ಷ ಕ್ರಿಸ್ತನ ರಾಜ್ಯ ಅಂತ ನಾವೇ ಮಾಡೋದು ಡಿವೈಡ್ ಮಾಡ್ಬೋದು ಅಲ್ವರ. ಹಾಗಾದ್ರೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಯಾವಾಗಪ್ಪ ಆಗಿದ್ದು ಅಂತ ನೋಡಿದ್ರೆ, ಆದಾಮನ ಸೃಷ್ಟಿ ಮಾಡಿದಾಗಿಂದ 4128 ವರ್ಷ ಅಂದರೆ 5ನೇ ದಿನದಲ್ಲಿ ಏನಾಗಿದ್ದು ಇದು ಆಗಿದ್ರಿ ಅದರ. ಯಾವಾಗ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಬಂದಿದ್ದು, ಅಲ್ಲಿಂದ ಏನ್ರಿ ಇನ್ನ 1,000-2,000 ವರ್ಷ, 3ನೇ 1,000 ವರ್ಷ ಅಂತಂದರೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಿಂದ ಏನ್ರಿ ಹಾಂ 1,000 ವರ್ಷ, 2,000 ವರ್ಷ, ಆಮೇಲೆ 3ನೇ 1,000 ವರ್ಷ ರೀ ಅಲ್ವರ. ಯೇಸು ಕ್ರಿಸ್ತ ಒಂದು ದಿನ ಅಂದರೆ ಎಷ್ಟು ವರ್ಷ, 1,000 ವರ್ಷ ಬೈಬಲ್ನ ಐತಲ್ವಾ. ಅದರ 3 ದಿವಸಗಳಿಂದ ಉಪವಾಸ ಪಟ್ಟಿದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಎರಡೇ ಬರಿಕೆ ಬರುವ ತನಕ ಸಭೆಗೇನಿಲ್ಲ, ಒಳ್ಳೆ ಭೋಜನಗಳೇ ಆಹಾರನೇ ಇರಲಿಲ್ಲ. ಅದಕ್ಕೆ ತುಂಬ ಅವರೇ ದಣ್ಣೆ ಬಳಿದು ಹೋಗಿದ್ದಾರೆ. ನನ್ನ ಜೊತೆಗೆ ಏನಾಗಿದ್ರಂತೆ ಉಪವಾಸ ಇಷ್ಟು ದಿನ ಮಾಡಿದ್ದಾರೆ, ಅವ್ರಿಗೇನಿಲ್ಲ ಆಹಾರ ಇಲ್ಲ, ಅವ್ರನ್ನ ಬರಿಯಾಗಿ ಕಳಿಸ್ಬೇಡಿ, ಭೋಜನ ಕೊಟ್ಟು ಏನು ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅದರ ಅದೇ ಥರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಇವಾಗ ಏನಪ್ಪ ಬಂದಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂದರೆ ಬರೀ ಕೈನಲ್ಲಿ ಬಂದಿಲ್ಲ ರೀ, ಅವ್ರು ಏನು ಮಾಡಿದ್ದಾರೆ ಫುಲ್ಲು ಆಹಾರ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ನ ಯಾರಿಗೆ ತಂದಿದ್ದಾರೆ ಅಂದರೆ ಸಭೆಗೆ ಏನು ಮಾಡಿದ್ದಾರೆ ಅವರು ತಂದಿರೋದು ನೋಡ್ತೀರಿ ಇಲ್ಲಿ ಪ್ರಕಟಣೆ 3:21, ಪ್ರಕಟಣೆ 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ಓದಿ. ಪ್ರಕಟಣೆ ಓದಿ ಸರ್. ವೆರಿ ಗುಡ್.
21 ಬ್ರದರ್.
ಹಾಂ, 3ನೇ ಅಧ್ಯಾಯ 20 ಮತ್ತು 21.
ಹೀಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು.
ನೋಡ್ರ ಏನ್ರಿ ಈಗೋ ಬಾಗಿಲು ಬೆಳೆದು ನಿಂತು ತಿನ್ ಮಾಡ್ತೀನಿ ತಡ್ತಾ ಇದ್ದೀನಿ ಹೆಂಗೆ ಮೊದಲನೇ ಬರ್ಬೇಕಲ್ಲಿ ಏನ್ರಿ ಆ ಆಲಯನೆಲ್ಲ ಬಿಟ್ಟು ಹೊರಗಡೆ ಬಂದು ಆಹಾರ ತಿನ್ಬೇಕಾಗಿತ್ತು. ಇವತ್ತು ಕೂಡ ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ ಆಹಾರ ಬೇಕು ಅಂತಂದ್ರೆ ಈ ಒಂದು ಒಳ್ಳೆ ಉಪದೇಶಗಳು ದೇವರ ವಾಕ್ಯಗಳು ಗಟ್ಟಿಯಾಗಿಂದ ಆಹಾರ ಬೇಕು ಅಂದ್ರೆ ಸಭೆಗಳಲ್ಲಿ ಸಿಕ್ಕಲ್ಲ ರೀ. ಸಭೆನ ಬಿಟ್ಬಿಟ್ಟು ಬೆಟ್ಟಕ್ಕೆ ಬರಬೇಕು, ಕ್ರಿಸ್ತನ ರಾಜ್ಯಕ್ಕೆ ಬರಬೇಕು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಹಾ ಈಗೋ ಬಾಗಿಲು ನಿಂತೆ ಮಾಡ್ತಾ ಇದ್ದೀನಿ, ತಡ್ತಾ ಇದ್ದೀನಿ, ಯೇಸು ಕ್ರಿಸ್ತ ತಡ್ತಾ ಇದ್ದಾರೆ. ಯಾರು ದ್ವಾರ ಓಪನ್ ಮಾಡ್ತಾರೋ ಅವ್ರು ಒಳ್ಳೆ ಆಹಾರ ಗಟ್ಟಿಯಾದ ಆಹಾರ ಕೊಡಕ್ಕೆ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಸಿದ್ಧವಾಗಿದ್ದಾರೆ. ಅದಕ್ಕೆ ನೋಡಿರ್ತೀನಿ ಇಲ್ಲಿ ಲೂಕ 12ನೇ ಅಧ್ಯಾಯ 37-44 ಓದಿ, ಲೂಕ್ 12 ಚಾಪ್ಟರ್ 33-34 ಓದಿ ನೋಡೋಣ.
ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು
ನೋಡ್ರ
ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಸತ್ಯವಾಗಿ ಹೇಳ್ತಾರಂತೆ, ಯಜಮಾನನು ತಿರುಗಿ ಬರ್ಬೇಕ್ರಿ. ಎಚ್ಚರಿಕೆಯಿಂದ ಆಳಿಗೆ ಏನ್ ಮಾಡ್ತದೆ ಯಜಮಾನ, ಅವರೇ ಕಚ್ಚೆ ಕಟ್ಟಿಕೊಂಡು ಏನ್ ಮಾಡ್ತದೆ ಆಹಾರವನ್ನು ಬಡಿಸ್ತದೆ. ಯಾರ ಯಜಮಾನ ಮಾಡ್ತಾರೆ ಈ ತರ ಮನೆಗೆ ಯಜಮಾನ ಲೇಟಾಗಿ ಬಂದ್ಬೇಕಾರೆ ವಾಚ್ಮ್ಯಾನು ಎಚ್ಚರಿಕೆ ನೋಡ್ಬಿಟ್ಟು ಯಜಮಾನ ಅಯ್ಯೋ ತುಂಬಾ ಶಭಾಶಭ ಪಾಪ ನೀವು ಊಟ ಬಡಿಸಿ ಊಟ ಬಡಿಸ್ತಾರ, ಏ ಫಸ್ಟ್ ಗೇಟ್ ತೆಗಿಯಪ್ಪ ಸುಸ್ತಾಗಿ ನಡೆಯಪ್ಪ ಎಲ್ಲ ಲಗೇಜ್ ಎತ್ಕೊಂಡು ಓಡಿ ನಡಿ ಅಂತ ಹೇಳ್ತಾರೆ. ಅದನ್ನ ನಮ್ಮ ಯಜಮಾನ ನೋಡಿದ್ದೀನಿ, ಫಸ್ಟು ವಾಚ್ಮ್ಯಾನ್ಗೆ ಆಹಾರ ಕೊಡ್ತಾರಂತೆ. ಯಾರು ಯೇಸು ಕ್ರಿಸ್ತನ ಎಡೆಬರಿಕೆಯಲ್ಲಿ ತುಂಬಾ ಕಾತುರದಿಂದ ಯೇಸು ಕ್ರಿಸ್ತನ ಎಡೆಬರಿಕೆ ಎದುರು ನೋಡ್ತಾ ಇರ್ತಾರೋ ಆ ಮಕ್ಕಳುಗಳಿಗೆ ಯೇಸು ಕ್ರಿಸ್ತನೇ ಸ್ವತಃ ಆಹಾರ ಕೊಡ್ತಂತೆ. ಯೇಸು ಕ್ರಿಸ್ತ ಆಹಾರ ಕೊಟ್ಟರೆ ಹೆಂಗೆ ಕೊಡ್ಬೋದು ಹಾಂ, ನಮಗೆ ಹಾಲು ಕೊಡ್ತಾರ, ಹಾಲು ಉಪದೇಶಗಳು ಕೊಡ್ತಾರ. ಈ ಕಾಲದಲ್ಲಿ ಹಾಲಲ್ಲ, ಹಾಲಿಗೆ 2 ಲೀಟರ್ ನೀರು ಹಾಕ್ಬಿಟ್ಟು ಉಪದೇಶ ಕೊಡ್ತಾರೆ, ಏನೂ ಇರಲ್ಲ ಅಲ್ಲಿ. ಯೇಸು ಕ್ರಿಸ್ತ ಹೆಂಗ್ರಿ ಕೊಡ್ತಾ ಆಹಾರ, ಗಟ್ಟಿಯಾದ ಆಹಾರ ಅಲ್ವರ, ಬಲವಾಗಿರಂಥ ಆಹಾರ. ಇಬ್ರಿಯರ ಪುಸ್ತಕದಲ್ಲಿ ಹೇಳ್ತಾರಲ್ಲ ಕಾಲ ನೋಡಬೇಕಾದ್ರೆ ನೀವೇನ ಬೇಕಾಯ್ತು ಉಪದೇಶಕರಾಗಿರ್ಬೇಕು, ಅದೇ ಮೂಲ ಉಪದೇಶ ಇನ್ನೊಬ್ಬರು ನಿಮ್ಗೆ ಹೇಳ್ಕೊಡ್ಬೇಕಾಗಿದೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ನೀವು ಗಟ್ಟಿಯಾದ ಆಹಾರ ತಿನ್ನೋ ತಕ್ಕರಲ್ಲ, ನೀವು ಅನ್ನ ಹಾಲು ಕುಡಿ ಅಂತ ಕೂಸ್ಕೊಳ್ತಾರೆ ಇದ್ರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಎರಡನೇ ಮರಿಕೆಯಲ್ಲಿ ಬಂದು ಹಾಲು ಕೊಡ್ತಾ ಇಲ್ಲ ರೀ, ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್, ಸ್ಟ್ರಾಂಗ್ ಫುಡ್, ಮೀಟ್, ಮಾಂಸ, ಗಟ್ಟಿಯಾದ ಆಹಾರ, ಒಳ್ಳೊಳ್ಳೆ ವಾಕ್ಯಗಳನ್ನ ಉಪದೇಶಗಳನ್ನ ಏನು ಮಾಡ್ತಾರೆ, ಯಾರು ಎಚ್ಚರಿಕೆಯನ್ನು ಕಾಯ್ತಾ ಇದ್ರು ವಾಕ್ಯಕ್ಕೋಸ್ಕರ ಅವರು ಕೊಡ್ತಾರಂತೆ. ನೆಕ್ಸ್ಟ್ ಕಂಟಿನ್ಯೂ.
64 ಬ್ರದರ್
ಹಾಂ ಹಂಗೆ
ಕಂಟಿನ್ಯೂ
ಕಂಟಿನ್ಯೂ. ಹಾಂ ಕಂಟಿನ್ಯೂ.
ಎರಡನೇ ಜಾವದಲ್ಲಿ ಆಗಲಿ ಮೂರನೇ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು.
ಹಾಗೆ ಕಾಣಿಸ್ಕೊಂಡವನೇನ್ರಿ ಧನ್ಯ
ಧನ್ಯರು.
ನೋಡ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಕ್ಲೆ ಯೇಸು ಕ್ರಿಸ್ತ ಸ್ವತಃ ಬಂದು ಅವ್ರಿಗೆ ಏನು ಮಾಡ್ತಾರೆ ಆಹಾರ ಕೊಡ್ತಾರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಯೇಸು ಕ್ರಿಸ್ತನ ಶಿಷ್ಯನರು ಒಂದ್ಸಲ ಪ್ರಶ್ನೆ ಕೇಳ್ತಾರೆ. ಹಲೋ ಸರ್, ಯೋವನ ಶಿಷ್ಯನರೆಲ್ಲ ಉಪವಾಸ ಮಾಡ್ತಾರೆ, ನಿಮ್ಮ ಶಿಷ್ಯನ ಯಾಕೆ ಉಪವಾಸ ಮಾಡಲ್ಲ ಅಂತ ಏನು ಮಾಡ್ತಾರೆ ಕೆಲವು ಜನ ಬಂದು ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ, ಮದಲಿಂಗ ಜೊತೆಗಿರ್ಬೇಕಾರೆ ಮದಲಿಗಿತ್ತು ಏನು ಮಾಡೋದಿಲ್ಲ, ಉಪವಾಸ ಮಾಡೋದಿಲ್ಲ. ಆದರೆ ಒಂದು ಕಾಲ ಬರ್ತದೆ ಮದಲಿಂಗನನ್ನು ತಗೊಂಡ್ಬಿಡ್ತಾರೆ, ಆವಾಗ ಮದಲಿಗಿತ್ತಿಗೇನ್ರಿ ಉಪವಾಸ ಮಾಡೋಂಥ ಸಂದರ್ಭ. ನೋಡಿ ಓದೋಣ ಮ್ಯಾಥ್ಯೂ 9:14-15 ಸಿಸ್ಟರ್.
ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ? ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ.
ನೋಡ್ರ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿರ್ತೀನಿ. ಅವಾಗ ಉಪವಾಸ ಮಾಡೋಂಥ ಕಾಲ ಬರ್ತದೆ. ಯೇಸು ಕ್ರಿಸ್ತು ಸಭೆ ಜೊತೆಗೆ ಇರ್ಬೇಕಾರೆ ಈ ಶಿಷ್ಯನ ಜೊತೆಗೆ ಇರ್ಬೇಕಾರೆ ಈ ಸಭೆಗೆ ಉಪವಾಸ ಆಯ್ತಾ, ಏನ್ರಿ ಒಳ್ಳೆ ಆಹಾರ ಒಳ್ಳೆ ಬೋಧನೆ ಉಪದೇಶ ಕೊಡೋರು. ಅದು ಯೇಸು ಕ್ರಿಸ್ತು ಎತ್ತಲ್ಪಟ್ಟಿದ ಮೇಲೆ ಮೊದಲನೇ ಬರೀಕೆ ಎರಡನೇ ಬರೀಕೆವ್ರಿಗೆ ಏನ್ರಿ ಸಭೆಗೆ ಉಪವಾಸ, ಎರಡನೇ ಬರೀಕೆಯಲ್ಲಿ ಬಂದಿದ ಮೇಲೆ ತಿರ್ಗಾ ಮೊದಲಿಗೆ ಏನು ಕೊಡ್ತಂತೆ ಒಳ್ಳೆ ಆಹಾರನ ಕೊಡ್ತಾರಂತೆ ಅಲ್ವರ. ಅದಕ್ಕೆ ನೋಡಿ ಇವಾಗ ಲೆಕ್ಕಾಕನ ಹೆಂಗೆ ನೋಡಿರ್ತೀನಿ, ಮೊದಲನೇ ಅದ್ಭುತ, ಎರಡನೇ ಅದ್ಭುತ, ಮೊದಲನೇ ಭೋಜನ, ಎರಡನೇ ಭೋಜನ ಎಷ್ಟು ಕೊಟ್ಟರು? ಮೊದಲನೇ ಸತಿಗೆ 2 ಮೀನು 5 ರೊಟ್ಟಿ ಅಲ್ವರ, ಎರಡನೇ ಸತಿಗೆ ಎಷ್ಟಾಯ್ತು? ಅದು ಕೂಡ 2 ಮೀನು 7 ರೊಟ್ಟಿ. ಸೊ ಟೋಟ್ಲು ರೊಟ್ಟಿಗಳು ಎಷ್ಟಾಯಿತು ಅಂತಂದರೆ 4 ರೊಟ್ಟಿಗಳು. ಮೀನು ಎಷ್ಟಪ್ಪ ಆಯಿತು ಅಂದರೆ 12 ಮೀನು. ಹಂಗಾದ್ರೆ ಟೋಟ್ಲು ಆಹಾರ ಕೊಟ್ಟಿದ್ದು ಎಷ್ಟಾಯಿತು, ಟೋಟ್ಲ್ ಆಹಾರ ಎಷ್ಟಾಯಿತು?
ನಾಲ್ಕು ಮೀನು 12 ರೊಟ್ಟಿ.
ಕರೆಕ್ಟ್, 4 ಮೀನು 12 ರೊಟ್ಟಿ. 4 + 12 ಎಷ್ಟಾಯ್ತು ಸ್ಟಾರ್?
16.
16. ವೆರಿ ಗುಡ್, 16 ಏನ್ರಿ ಅಂಶಗಳು ಭೋಜನ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸರಿ, ಯಾರು ಕೊಟ್ಟರು, ಎಷ್ಟು ಜನ ಕೊಟ್ಟರು? 4,000 + 5,000 ಟೋಟಲ್ ಎಷ್ಟಾಯ್ತು?
9,000.
ವೆರಿ ಗುಡ್ ಸ್ಟಾರ್, 9,000. ಇವಾಗ 9,000 ಜನಕ್ಕೆ 16 ಅಂಶ ಭೋಜನ ಕೊಟ್ಟರು ಅಂದರೆ ಏನರ್ಥ, 16 × 9,000 ಮಾಡಿದ್ರೆ ಎಷ್ಟಾಯ್ತು? 16 9 ಹೇಳಿ ಎಷ್ಟಾಯ್ತು? ಟೀಚರ್ ಯಾಕೆ ಹೇಳ್ತೀನಿ?
144.
ಹಾಂ 144 ಪ್ರಹ್ಲಾಪ ಟೀಚರ್ ಹಂಗಾರೆ ಮೇಡಮ್. ಹಾಂ ಸರಿ ಅಲ್ವರ 144 ಅಲ್ವರ 144 ಆಯ್ತು ನೋಡ್ರಿ ಇದ್ದೀನಿ. 144,000 ಅಂದ್ರೆ ಎಷ್ಟಾಯ್ತು? 144,000 ಜನ. ಸಭೆಯ ಸಂಖ್ಯೆ ಎಷ್ಟಿದೆ? ಚಿಕ್ಕ ಹಿಂಡು ಯಾರು ಅದು ಎಷ್ಟು ಅವ್ರ ಸಂಖ್ಯೆ?
140
ಹಾಂ
1,044
ನೋಡ್ರ 144,000.
1,044,000.
ವೆರಿ ಗುಡ್. 144,000 ನೋಡಿದ್ರ. ಅಂದ್ರೆ ಆಹಾರ ಯಾರಿಗಪ್ಪ ಕೊಟ್ಟಿದ್ದು ಯೇಸು ಕ್ರಿಸ್ತು ಅಂತಂದ್ರೆ 144,000 ಜನಕ್ಕೆ ಆಹಾರ ಕೊಟ್ಟರು ನೋಡ್ರ. ಯೋಚನೆ ಮಾಡಿತೀನಿ, ಈ ಎಣಿಕೆಯಲ್ಲಿ ಎಲ್ಲರ ಒಂದು ಚಿಕ್ಕ ಎಣಿಕೆ ಮಿಸ್ ಆಗಿದ್ರೆ ಯೇಸು ಕ್ರಿಸ್ತು 4 ರೊಟ್ಟಿ 3 ಮೀನು ಇಲ್ಲ ಅಂದ್ರೆ ಏನ್ರಿ ಆ 9 10 ರೊಟ್ಟಿಗಳು ಹಾಕ್ಬಿಟ್ಟಿದ್ರೆ ಮೀನು ಇಲ್ದ್ರೇ ಇದ್ದಿದ್ರೆ ಈ ಎಣಿಕೆ ಬಂದಿರೋದ? ಖಂಡಿತವಾಗಿ ಇಲ್ಲ ರೀ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬಿಡ್ತಾರೆ ಮೀನು ಆಮೇಲೆ ರೊಟ್ಟಿ ಕರೆಕ್ಟ್ ಆಗಿ ಏನು ಕೊಟ್ಟಾರ ಅಂತೀನಿ ಅಲ್ಲ. ಆಮೇಲೆ ಜನಗಳು ಅಷ್ಟೇ 5,000 ಜನರಲ್ಲಿ ಒಬ್ರು ಕಮ್ಮಿ ಆಗಿದ್ರೆ ಒಬ್ರು ಜಾಸ್ತಿ ಆಗಿದ್ರೆ ಎಕ್ಸಾಕ್ಟ್ ಆಗಿ ಕೊಟ್ಟಾರ ಅಂತೀನಿ ಅದರ. ಇದರಲ್ಲಿ ನಮ್ಗೇನ್ರಿ ಪಾಠ? ಅಂದ್ರೆ ಈ ಆಹಾರನ ಗಟ್ಟಿಯಾದ ಆಹಾರ ಇಟ್ಟಿದ್ರೆ ಯಾರಿಗಪ್ಪ ಅಂದ್ರೆ ಚಿಕ್ಕ ಹಿಂಡಿಗಿರಿ ಅಲ್ವರ. ಸರಿ ಯಾರು ತಿಂದಿದ್ದು? ಎಲ್ಲರೂ ತಿಂದ್ರ ಗಂಡಸರು ಮಾತ್ರನಾ?
ಎಲ್ಲರೂ
ಎಲ್ಲರೂ ತಿಂದವ್ರ ಕರೆಕ್ಟ್. ಅದು ಎಣಿಕೆ ಕೊಟ್ಟಿದ್ದು ಯಾರ ಬಗ್ಗೆ? ಗಂಡಸರ ಬಗ್ಗೆ ಕೊಟ್ಟವ್ರ ಇಲ್ಲ ಎಲ್ಲರ ಬಗ್ಗೆ ಕೊಟ್ಟವ್ರ? ಆ 4,000
ಗಂಡಸರ
ಜನ
ಬಗ್ಗೆ
5,000 ಜನ
ಗಂಡಸರು
ಯಾರು ಗಂಡಸರನ್ನ ಇಲ್ಲ ಎಲ್ಲರನ್ನ?
ಗಂಡಸರು ಗಂಡಸರ ಬಗ್ಗೆ ಕೊಟ್ಟಿದ್ದು.
ವೆರಿ ಗುಡ್. ಗಂಡಸರು ಏನು ಇದು ಗಂಡಸರು? ಹಾಂ ಬದರ್ ಏನು ಬದರ್ ಮಾತಾದ್ರೆ ಗಂಡಸ್ರ ಬಗ್ಗೆ ನಾವೆಲ್ಲ ಹೆಣ್ಮಕ್ಳಲ್ವ ನಮ್ಗೇನಿಲ್ವಾ? ಅಂದರೆ ಗಂಡಸ್ರ ಯಾರು ಸತ್ಯವಿದ್ದಲ್ಲಿ ಯಾರು ಗೊತ್ತಾ ಏನ್ರಿ? ಬಲಶಾಲಿಗಳು. ಹೆಂಗಸರು ಕಂಪೇರ್ ಮಾಡಿದ್ರೆ ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಏನ್ರಿ ಗಂಡಸರು? ಬಲಶಾಲಿಗಳು, ಮೆಚ್ಯೂರಿಟಿ ಅದರ ಧೈರ್ಯ ಬಲ ಶಕ್ತಿ ಜಾಸ್ತಿ. ನಾವೆಲ್ಲ ಹೆಂಗಿದಿರಿ? ಕೂಸ್ಕೊಳ್ತಾರೆ ಇದಿರಿ. ನಾವು ಕೂಸ್ಕೊಳಿದ್ರೆ ಸಾಲಲ್ಲ. ಏನ್ ಮಾಡ್ಬೇಕು ನಾವು? ಕ್ರಿಸ್ತನ ಸ್ವರೂಪಿಗವರೆಗೂ ಒಳ್ಳೆ ಬಲಶಾಲಿಯಾಗಿ ಬೆಳಿಬೇಕು, ಗಂಡಸರಾಗಿ ಬೆಳಿಬೇಕು. ನೋಡಿ ವಾಕ್ಯ ಇದೆ ಓದನ ಇಲ್ಲಿ ಎಫೆಸರಿಗೆ ಬರೆದ ಪತ್ರಿಕೆ 4:12-13.
ನಾಲ್ಕು
4:12-13 ಹ್ಞೂ ಹೋದ್ರಿ. ಎಫೆಸ 4:12 ಸಾರಿ 4:12-13 ವಾಕ್ಯ ಅಷ್ಟೇ.
ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಓದ್ಲಾ ಬ್ರಲ
ಓದಿ ಓದಿ ಇಷ್ಟ ಕರೆಕ್ಟ್ ಓದಿ ಇಷ್ಟ.
ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು.
ನೋಡ್ರ ಏನ್ರಿ ಹೇಳ್ತಾರ ಅಲ್ಲಿ? ಹಾ ಏನ್ರಿ? ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣ ಮುಟ್ಟುವ ತನಕ, ಕ್ರಿಸ್ತನ್ ಮೆಚುರಿಟಿ ಗೊತ್ತಾ, ಆ ಮೆಚುರಿಟಿ ಮುಟ್ಟುವ ತನಕ ಬೆಳೆಯೋದಿಕ್ಕೆ ದೇವ್ ನಮ್ಗೇನ್ ಮಾಡ್ರಂತೆ ಇವೆಲ್ಲ ಸಹಾಯಗಳನ್ನ ವಾಕ್ಯದ ಮುಖಾಂತರ ಕೊಟ್ಟಿದ್ದ. ಅದೇ ರೀ ಆಹಾರ, ಕ್ರಿಸ್ತನ ಸ್ವರೂಪಕ್ಕೆ ಬೆಳೆಯೋದಿಕ್ಕೆ ನಮಗೆ ಭೋಜನಗಳನ್ನ ಕೊಟ್ಟಿರೋದು. ಚಿಕ್ಕ ಹಿಂಡಿಗೆನೆ ಯೂಸ್ ಆಗೋದು. ಕ್ರಿಸ್ತನ ಸ್ವರೂಪ ಏನು ಹೆಣ್ಮಕ್ಳ ತುಂಬಾ ವೀಕ್ ಆಗಿರೋದಾ? ಇಲ್ಲ ಚಿಕ್ಕ ಮಕ್ಳು ಪುಟಾಣಿ ತರ ಇರೋದಾ? ಕಲ ನೋಡ್ಬೇಕ್ರೆ ಮಕ್ಕಳಾಗಿದ್ದಾರೆ, ಮಕ್ಕಳಾಗಿ ಇದ್ಬಿಡ್ತೀನಪ್ಪ ಅಂದ್ರೆ ಇಲ್ಲ, ಬೆಳಿಬೇಕು, ಮೆಚುರಿಟಿಗೆ ಬೆಳಿಬೇಕು, ಗಟ್ಟಿಯಾದ ಆಹಾರ ತಿನ್ನ ಗಂಡಸ ಥರ ಆಗಬೇಕು. ಯಾಕಪ್ಪ? ಸೇತನ ನಿದ್ರಿಸ್ಬೇಕಾದ್ರೆ ಹೆಂಗಿರ್ಬೇಕಂತ ನಾವು ಓದಿ ಅಂತ ನೋಡೋಣ. 1 ಯೋಹಾನ 2:13-14.
ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೀವು ಕೆಡಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ.
ನೋಡ್ರ
ಯೌವನಸ್ಥರೇ,
ಹಾ 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 ಓದಿ ಓದಿ ಯವನಸ್ತ್ರ.
ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ,
ಹ್ಞೂ
ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ,
ಹ್ಞೂ
ನೀವು ಕೆಡಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ.
ಯವನಸ್ತ್ರ ಅಲ್ವರ ನೋಡ್ರ. ಆಮೇಲೆ ಏನು? ತಂದೆಗಳೇ, ಗಂಡಸ್ರು ಇವರಲ್ಲ ಅದರ ಹಾ ಮಕ್ಕಳು ಅಂತ ಹೇಳ್ತಾರ. ಮಕ್ಕಳಾಗಿದ್ದೀರಿ, ನಮಗೆ ಎಷ್ಟೇನೇ ಬೇಕವಾ? ಯವನಸ್ತರಾಗಿ ಗಂಡಸರಾಗಬೇಕು, ತಂದೆಗಳು ಮೆಚೂರ್ಡ್ ಅಲ್ಲರ ಕರ್ತನಲ್ಲಿ ಪ್ರೀತಿ. ನಿಜವಾದ ದೇವರ ಆಹಾರ ಚಿಕ್ಕ ಹಿಂಡು ಮಕ್ಳಿಗೆ ಏನ್ರಿ ಪ್ರಯೋಜನ ಆಗೋದು? ಸರಿ, ಮಿಕ್ದವ್ರು ಹೆಣ್ಮಕ್ಳು ಮತ್ತೆ ಪುಟಾಣಿ ಮಕ್ಕಳು ಅಂತಾರೆ ಏನಪ್ಪ? ಬಲಹೀನರು. ಹಾ ನಾವು ನೋಡ್ತಿರಲ್ಲ ಸಭೆಯ ವಿಚಾರದಲ್ಲಿ ದೊಡ್ಡ ಸಮೂಹ ದೇವತೆ ಒಡಂಬಡಿಕೆ ಮಾಡ್ಕೊಂತಾರೆ, ದೇವರೇ ಈಗೋ ನಿನ್ನ ಚಿತ್ತ ನೆರವೇರಿಸಕ್ಕೆ ಬರ್ತೀನಿ ಅಂದ್ಬಿಟ್ಟು, ಆದರೆ ಆತನ ಚಿತ್ತ ನೆರವೇರಿಸೋದ್ರಲ್ಲಿ ಹಿಂಬೆ ಬಿದ್ದುಬಿಡ್ತಾರೆ. ಇದ್ಯಾರಪ್ಪ ಬಿಲಿವು ನಿನ್ಮೇಳಗಿನ ಅಂತ ತಟ್ಕೊಂಡು ಸಿಂಹಾಸನ ಮುಂದೆ ನಿಂತಿರೋರು ಅಂತಂದರೆ ದೊಡ್ಡ ಸಮೂಹ, ಸಿಂಹಾಸನ ಮೇಲೆ ಕೂತಿರೋ ಸಭೆ. ಇವ್ರು ಸಿಂಹಾಸನ ಮೇಲೆ ಕೂತ್ಕೊಂತ ಅವಕಾಶ ಕಳ್ಕೊಂಬಿಟ್ರು, ಆ ಜೈಸ ಅಂತ ಸೌಭಾಗ್ಯನ ಕಳ್ಕೊಂಬಿಟ್ರು, ಅದಕ್ಕೆ ಸಿಂಹಾಸನ ಮುಂದೆ ಏನಾಗಿದ್ದಾರೆ ಅಂತ ಅಲ್ಲಿ ಅಲ್ಲಿ ಸೋತೋಗಿ ನಿಂತಿದ್ದಾರಂತೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸುರಗಳೇ ಅಲ್ವರ. ಅದಕ್ಕೆ ದೊಡ್ಡ ಸಮೂಹ ಅಲ್ವರ, ಏನ್ರಿ ಸಿಂಹಾಸನ ಮುಂದೆ ಏನು ಮಾಡೋದು ಇವರು, ಇವರು ನಿಂತವರಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸುರಗಳೇ ಇವರಿಗೆ ಆಹಾರ ಪ್ರಯೋಜನ ಆಗಲ್ಲ, ಅದಕ್ಕೆ ಹೆಣ್ಮಕ್ಳು ಮತ್ತೆ ಮಕ್ಳುಗಳದ್ದು ಎಣಿಕೆ ಏನು ಮಾಡಿಲ್ಲ ಅಲ್ಲಿ ತಗೊಂಡಿಲ್ಲ, ಅಂದರೆ ಆತ್ಮಿಕವಾಗಿ ಬಲಹೀನವಾಗಿರೋದು ಇವರು. ಸರಿ, ಆಮೇಲೆ ಬುಟ್ಟಿ ಎಷ್ಟು ಉಳಿತು, ಯಾರಿಗೆ ಜ್ಞಾಪ್ತ ಇದೆಯಾ ಬುಟ್ಟಿ ಎಷ್ಟು ಉಳಿತು, ಮೊದಲನೇ ಸತಿಗೆ ಎರಡನೇ ಸತಿಗೆ ಬುಟ್ಟಿ ಎಷ್ಟು ಉಳಿತು?
12.
ವೆರಿ ಗುಡ್, ಮೊದಲನೇ ಸತಿಗೆ 12 ಬುಟ್ಟಿ, ಕೊನೆಯ ಸತಿಗೆ 7 ಬುಟ್ಟಿ.
ಏಳು.
ಇದೇನು 12 ಮತ್ತು 7? ಆಹಾ, ಯೇಸು ಕ್ರಿಸ್ತನ ಶಿಷ್ಯನ ಎಷ್ಟು ಜನ ಇದ್ರು ಬುಟ್ಟಿಗಳು?
12.
12. ಆ ಬುಟ್ಟಿಯಿಂದನೇ ಆಹಾರ ಕೊಟ್ಟಿದ್ದು ಮೊದಲನೇ ಬರುವಿಕೆಯಲ್ಲಿ ಕರೆಕ್ಟಾ? ಆಮೇಲೆ ಎರಡನೇ ಬರುವಿಕೆಯಲ್ಲಿ ಹಾಂ 7 ಸಭೆಗಳಿದೆ ಪ್ರಕಟಣೆಯಲ್ಲಿ, ಕರೆಕ್ಟಾ? 7 ಸಭೆಗಳಿಗೆ 7 ದೂತರು ಇದ್ದಾರಾ?
ಎಸ್.
ಹಾಂ, ಐತಲ್ಲ ಪ್ರಕಟಣೆ ಪುಸ್ತಕ 7 ಸಭೆಗಳಿಗೆ 7 ದೂತರುಗಳು ಅದರ. ಹಾಂ, ಓದಿಂತೀನಿ ಎಲ್ಲಿ? ಪ್ರಕಟಣೆ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ ಕೊನೆಯ ವಾಕ್ಯ 20, ಪ್ರಕಟಣೆ 1:20 ಓದಿಬಿದ್ದಾರೆ. ಹಾಂ,
ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗುಣಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು.
ನೋಡ್ರ 7 ಸಭೆಗಳು, 7 ಸಭೆಗಳಿಗೆ 7 ದೂತರುಗಳಿದ್ದಾರೆ. ಅಂದ್ರೆ ಒಂದೊಂದು ಸಭೆಯ ಕಾಲದಲ್ಲಿ ಒಬ್ಬ ದೂತನ, ಒಬ್ಬ ವ್ಯಕ್ತಿನ ದೂತನ ತರ ದೇವರೇ ಮಾಡಿದ್ರೆ ಯೂಸ್ ಮಾಡಿದ್ದಾರೆ, ಯಾಕೆಂದ್ರೆ ಅವ್ರ ಮುಖಾಂತರ ದೇವರ ವಾಕ್ಯನ ಕೊಡೋದಕ್ಕೆ. ಅಂದ್ರೆ ನಾವು ದೂತನ ಇಂಜೆಕ್ಷನ್ ಮಾಡ್ಬಿಡ್ತೀರಿ, ಅಯ್ಯೋ ಪರಲೋಕದಿಂದ ಬಂದಿರೋ ದೂತ ಅಂತ. ಇಲ್ಲ ರೀ, ಬೈಬಲ್ನಲ್ಲಿ ದೂತ ಅಂತ ಹೇಳ್ಬೇಕಾರೆ ಯಾರು ಗೊತ್ತಾ, ದೇವರ ವಾಕ್ಯನ ಯಾರೆಲ್ಲ ಸಾರ್ತಾರೋ ಅವ್ರಲ್ಲಿ ಏನಾಗಿದಾರಂತೆ, ಅವ್ರು ದೇವ್ರ ದೂತರಂತೆ ರೀ. ಎಲ್ಲಿ ಕೊಟ್ಟಿದ್ದಾರೆ? ಮಲಾಕಿ 2ನೇ ಅಧ್ಯಾಯ 7ನೇ ವಾಕ್ಯ, ಮಲಾಕಿ 2ನೇ ಅಧ್ಯಾಯ 7ನೇ ವಾಕ್ಯ.
ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ
ಇಲ್ಲ
ಶಾಪವನ್ನು
ಸಿಸ್ಟರ್,
ಬರಮಾಡುತ್ತೇನೆ.
ಮಲಾಕಿ, ಮಲಾಕಿ 2nd ಚಾಪ್ಟರ್ ಸಿಸ್ಟರ್, 7th ವರ್ಸ್ ನೋಡಿ.
ಎವೆಂತ ಬ್ರದರ್, ನಾ 2ನೇ ವಚನ ಓದ್ತೇನೆ. ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು.
ಹೇಳಿಕೊಳ್ಳತಕ್ಕದ್ದು ನೋಡ್ರ, ಸೇನಾಧೀಶ್ವರನ ಯಹೋವನ ದೂತ ಅಂತೀರಿ ಯಾರು? ಮಹಾಯಾಜಕ ಅಂತೀರಿ ಸರ, ಯಾಜಕ. ಯಾಕಂದ್ರೆ ಯಾಜಕನ ಬಾಯಿನಲ್ಲಿ ಏನಪ್ಪ ಇರಬೇಕು ಅಂದ್ರೆ ಧರ್ಮಶಾಸ್ತ್ರ ಇರಬೇಕಂತೆ, ದೇವ್ರ ವಾಕ್ಯ ಇರಬೇಕು ಅಂತ. ಅದು ಏನ್ರಿ ಧರ್ಮ ಅಂತೀರಿ? ಅವನು ಯಹೋವನ ದೂತ ಅಂತ, ದೇವದೂತ ನಾವ್ರೆ, ಮನುಷ್ಯ ತಾನೇ ಅವನು. ಯಾರು ಕೂಡ ದೇವದೂತನ ಕಂಪೇರ್ ಮಾಡ್ತಾರೆ, ಯಾಕಂದ್ರೆ ಇವರು ದೇವರ ವಾಕ್ಯನ ಏನ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು. ಈ ತರ ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ 7 ದೂತ ಇದ್ದಾನೆ, ಪರಲೋಕದ ದೂತರು ಬಂದರಾ? ಇಲ್ಲ ರೀ, ಭೂಲೋಕದಲ್ಲಿ ಆ ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ದೇವ್ರೇ ಮಾಡಿದ್ರು, ದೂತನ ತರ ಯೂಸ್ ಮಾಡಿದ್ರು. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹಾದಿಯಲ್ಲಿ ಭೂಲೋಕದಲ್ಲಿ ಎಲ್ಲ ಕಡೆ ಸಭೆ ಸ್ಥಾಪನೆ ಮಾಡ್ಬೇಕಾದ್ರೆ ದೇವ್ರು ಯಾರನ್ನ ಉಪಯೋಗಿಸ್ಕೊಂಡ್ರು? ಅಪೋಸ್ಟಲ್ ಪೌಲ್ನ ದೂತನ ತರ ಯೂಸ್ ಮಾಡಿಲ್ವಾ? ಲೋಕದಲ್ಲಿ ಎಲ್ಲ ಕಡೆ ಅನ್ಯ ದೇಶದಲ್ಲೆಲ್ಲ ಸಭೆ ಸ್ಥಾಪನೆ ಮಾಡಿಲ್ವಾ? ಹಂಗಾರೆ ಅವ್ರು ದೇವದೂತರಲ್ವಾ, ದೇವ್ರ ವಾಕ್ಯನ ಸಾರದವರಲ್ವಾ? ಅದೇ ದೂತರುಗಳು ರೀ. ಅದಕ್ಕೆ ಪ್ರಕಟಣೆ 7 ದೂತರುಗಳು ಅಂತ ಹೇಳೋದು. ಅಂದರೆ ಒಟ್ಟಾರೆ 12 ಅಪೋಸ್ಟಲ್ಸು, 7 ಎಂತಾರೆ ದೂತರುಗಳು, ಇವರೇ ಬುಟ್ಟಿಗಳು ರೀ. ಆ ಬುಟ್ಟಿಗಳ ಮುಖಾಂತರ ಆಹಾರ ಏನು ಮಾಡಿದ್ದು ಸಭೆ ಮಕ್ಕಳಿಗೆ ದೇವ್ರು ಕೊಟ್ಟಿದ್ದು ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ನೋಡ್ರ ಬೈಬಲ್ನಲ್ಲಿ ಎಷ್ಟೆಷ್ಟೆಲ್ಲ ರಹಸ್ಯ ಇದೆ ಅಂತೀರಿ. 7 ಸತಿ ಯೇಸುಗೂಸು ಭೋಜನ ಕೊಟ್ಟಿರೋಂಥದ್ದು ನಮ್ಗೇನು ಪಾಠ ಇದೆ? ಏನು ಸುಮ್ಮನೆ ಓದ್ರಿ, ಏನು ಇಲ್ಲ ಅದರಲ್ಲಿ. ಆದರೆ ನೋಡಿ ಏನು ಮಾಡೋದು ಅದರಲ್ಲಿ, ಎಂಥ ಆತ್ಮಿಕವಂಥ ಆಹಾರನ ದೇವರಿಟ್ಟಾರೆ ಅಲ್ವರ. ಈ ಥರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಬೈಬಲ್ನಲ್ಲಿ ಎಷ್ಟೋ ರಹಸ್ಯಗಳ ದೇವ್ರೇನು ಮಾಡೋದು ನಮಗೆ, ನಮಗೆ ಇಟ್ಟವ್ರೆ. ನಾವೇನು ಮಾಡೋಕೆ ಅಂದರೆ ಅದನ್ನ ಎಚ್ಚರಿಕೆಯಿಂದ ತೆಗೆದು ನಾವೇನು ಮಾಡೋಕೋ, ವಾಕ್ಯಗಳನ್ನ ಓದೋರಾಗಿರ್ಬೇಕು ಅಲ್ವರ. ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಪ್ರಶ್ನೆ ಇತ್ತು ಅಂದರೆ, ಏನೋ ಕ್ವಶನ್ಸ್ ಇತ್ತು ಅಂದರೆ ಕೇಳಿ.
ಬ್ರದರ್, ಅದು 144,000 ಹೇಳಿದ್ರಲ್ಲ,
ಹ್ಞೂ,
ಅದು ಪರಲೋಕದಲ್ಲಿ ಇರ್ತಕ್ಕಂಥ ಆ ಜನಾಂಗ ಇದೆಯಲ್ಲ ಬ್ರದರ್, ಅದ್ರ ಕುರಿತು ಹೇಳ್ತಾ ಇದ್ರಲ್ಲ.
ಪರಲೋಕದ ರಕ್ಷಣೆಗೆ ಹೋಗುವಂಥ ಜನಗಳು ಅಂದರೆ 144,000 ಜನ ಅಂದರೆ, ನಾವು ಸಭೆ ಅಂತ ಪಾಠ ನೋಡಿದಿರಲ್ವಾ, ಆ ಸಭೆ ಅಂತಂದ್ರೆ ಯಾರು ಅಂದರೆ, ಯಾರು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಮರಣದವರೆಗೂ ನಂಬಿಕಸ್ಥರಾಗಿದ್ದು ಕ್ರಿಸ್ತನ ಸ್ವಾರೀಪನ್ನು ಧರಿಸ್ಕೊಂತಾರೆ, ಅವರೇನ್ರಿ ನಿಜವಾದ ಸಭೆ, ಕರೆಕ್ಟ್ ಅಲ್ವಾ?
ಹೌದು ಬ್ರದರ್.
ಆ ಸಭೆಯ ಸಂಖ್ಯೆ ಎಷ್ಟಪ್ಪ ಅಂದರೆ 144,000 ಜನ. ಓಕೆನಾ? ಸೊ ದೇವರಿಗೆ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಸಂಖ್ಯೆ ಎಷ್ಟಪ್ಪ ಅಂದರೆ 1,44,000.
ಓಕೆ, ಥ್ಯಾಂಕ್ ಯು.
ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದೆ ಯಾರಿಗಾರ? ಪವಿತ್ರ ಅಷ್ಟರ್, ಶ್ವೇತಾ ಅಷ್ಟರ್, ನಿರ್ಮಲಾ ಅಷ್ಟರ್, ಸುರೇಶ್ ಬದರ್, ವಿನೋಲಿ ಅಷ್ಟರ್, ಏನು ಕ್ವಶನ್ಸ್ ಇದೆಯಾ?
ಬ್ರದರ್, ಏನಂದ್ರೆ ಈಗ ನೀವು ಹೇಳಿದ್ರಿ ಗಂಡಸರಿಗೆ 4,000 ಜನರಿಗೆ, 5,000 ಜನರಿಗೆ ಅಂತ ಹೇಳಿದ್ರಿ. ಓಕೆ, ಊಟ ದೇವ್ರು ಬಡಿಸಿರೋದು. ಬಟ್ ಈ ದಿನದಲ್ಲಿ ನೋಡ್ಬೇಕಾದ್ರೆ ಸಭೆಗಳಲ್ಲಿ ಗಂಡಸಗಿಂತ ಹೆಂಗಸರೇ ಜಾಸ್ತಿ ಇರ್ತಾರಲ್ವಾ?
ಅಯ್ಯೋ, ಹಂಗೆಲ್ಲ ತೊಗೊಂಬಿಡಿ.
ಯಾಕೆ ಗಂಡಸರು ಹಿಂಜರಿತಾ
ಹಾಂ,
ಇದ್ದಾರೆ?
ಓಕೆ ಓಕೆ, ಒಂದು ನಿಮಿಷ. ಇವಾಗ
ಅಲ್ಲ
ಅಲ್ಲಿ
ಅಲ್ಲ,
ಯೇಸು,
ನಾನು ಸಾಮಾನ್ಯ
ಓಕೆ ತೊಂದರೆ ಇಲ್ಲ, ಅಷ್ಟೇ ಹೇಳ್ತೀನಿ. ಅಲ್ಲಿ ಯೇಸು ಕ್ರಿಸ್ತ ಹೇಳ್ಬೇಕಾರೆ ಗಂಡಸರು ಅಂತ ಹೇಳಿರೋದನ್ನ ಇಲ್ಲಿ ಹೋಲಿಕೆ, ಆತ್ಮಿಕ ಅರ್ಥದಲ್ಲಿ ಗಂಡಸರು ಅಂತ ಹೇಳ್ಬೇಕಾರೆ ಸ್ವಲ್ಪ ಬಲಶಾಲಿ ಆಗಿರುವಂಥ, ಹೆಣ್ಮಕ್ಳು ಅಂದರೆ ಸ್ವಲ್ಪ ವೀಕ್ ಆಗಿರುವಂಥ, ಆ ಆತ್ಮಿಕ ಅರ್ಥದಲ್ಲಿ ತೊಗೊಂಡ್ರೆ ಯಾರಪ್ಪ ಗಂಡಸರು ದೇವ್ರ ಲೆಕ್ಕದಲ್ಲಿ ಅಂದರೆ, ಯಾರು ಆತ್ಮಿಕ ರೀತಿಯಲ್ಲಿ ಸತ್ಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಹೆಣ್ಮಕ್ಳೇ ಇರ್ಬೋದು, ಇವ್ರು ನೋಡಿ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಬಂದಿರೋರಲ್ಲೇ ಹೆಣ್ಮಕ್ಳು ನೋಡಿ ಅಂತೀನಿ, ಎಕ್ಸೆಪ್ಟ್ ಇಬ್ಬರು ಸಹೋದರಗಳು ಬಿಟ್ಟರೆ. ಕರೆಕ್ಟಾ? ಅಂದರೆ ಆತ್ಮಿಕವಾಗಿ ಸ್ಟ್ರಾಂಗ್ ಯಾರೇ ಇರ್ಬೋದು, ಗಂಡಸರೇ ಇರ್ಬೋದು, ಹೆಂಗಸರೇ ಇರ್ಬೋದು, ಅವರೆಲ್ಲ ದೇವ ದೃಷ್ಟಿಯಲ್ಲಿ ಏನ್ರಿ ಬಲಶಾಲಿಗಳು. ಅದನ್ನೇ ಯೇಸು ಕ್ರಿಸ್ತ ನೋಡ್ಸೋದಕ್ಕೆ ಏನು ಮಾಡಿದಲ್ಲಿ ಅಲ್ಲಿ ನಮಗೆ ಹೇಳಿರೋದು. ಓಕೆನಾ?
ಓಕೆ,
ಸರಿ, ಇವಾಗ ಈ ಕಾಲದಲ್ಲಿ
ಥ್ಯಾಂಕ್
ಸಭೆಯಲ್ಲಿ
ಯು
ಗಂಡಸರು
ಬ್ರದರ್.
ಯಾಕೆ ಬರ್ತಿಲ್ಲ ಅಂದರೆ ನೀವು ಹೆಣ್ಮಕ್ಳಿಗೆ ಕೇಳಬೇಕು, ಕರ್ಕೊಂಬರ್ಬೇಕು ತಾನೆ ಸಭೆಗೆ. ಇವರೊಬ್ಬರೇ ಓಡ್ಬಿಟ್ರೆ, ಇವಾಗ ಸತ್ಯ ಕೇಳ್ತಾ ಇದ್ದಾರೆ, ಪಕ್ಕದಲ್ಲಿ ಗಂಡಸು ಕೂತು ಕೇಳ್ಬೇಕು ತಾನೆ, ಅವರು ಕೂಡ ಕೇಳ್ತಾ ಇರ್ತಾನೆ. ಅವಾಗ ಬರೀ ಹೆಣ್ಮಕ್ಳಿಗೆ ಕೇಳ್ಬಿಟ್ರೆ ಅಲ್ವಾ? ಓಕೆ ಓಕೆ ಸರಿ, ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರ ಕೂಡ? ಇಲ್ಲ, ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ.